ಅಂತ ಯಾರು ಹೇಳಿದರೆ ಅವರು ತಪ್ಪು ಹೇಳ್ತಾರೆ. ಪ್ರತ್ಯಕ್ಷಮೇತತ್ ಪುರುಷಸ್ಯ ಕರ್ಮ ಭೀಮಸೇನನ ಮಾತು. ನಾ ಏನೋ ಒಂದು ಮಾಡಲಿಕ್ಕೆ ಬರುತ್ತೆ ನಮಗೆ, ವಿತ್ ಇನ್ ಅವರ್ ಲಿಮಿಟೆಡ್ ಕೆಪಾಸಿಟಿ ಏನೋ ಒಂದು ಮಾಡ್ತೇವೆ ಅಂತ ಗೊತ್ತಿದೆ. ಆದ್ದರಿಂದ ನಾವು ಏನೂ ಮಾಡುವವರಲ್ಲ ಅಂತ ಯಾರು ಹೇಳಿದರೆ ಅದು ತಪ್ಪದು. ಜೀವನನ್ನ ಕರ್ತೃವೇ ಅಲ್ಲ ಅಂತ ಯಾರು ಕರೀತಾರಲ್ಲ ಅವರಿಗೆ ಭೀಮಸೇನ ಕೊಟ್ಟ ಉತ್ತರ ಇದು. ಹಾಗೆ ಹೇಳಬಾರದು. ಆಮೇಲೆ ಎಲ್ಲವನ್ನೂ ಮಾಡ್ತೇವೆ ಅಂತ ಹೇಳ್ತಾರಲ್ಲ ಅವರು ತಪ್ಪು ಮಾಡ್ತಾರೆ. ಯಾಕೆ ಎಲ್ಲ ಎಲ್ಲಿ ಮಾಡ್ತಾ ಇದ್ದೇವೆ ನಾವೀಗ? ನಾವು ಸ್ವಲ್ಪ ಮಾಡೋದು ನಮಗೆ ಹೇಗೆ ಗೊತ್ತಿದೆಯೋ, ಎಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾ ಹೇಳೋದಕ್ಕೆ ಯಾರೂ ತಯಾರಿಲ್ಲ. ದೊಡ್ಡ ಫ್ಯಾಕ್ಟ್ರಿ ಇಟ್ಟಿರ್ತಾನೆ, ಅವನು ಯಾವುದೋ ಕೇಳ್ತಾ ಆರ್ಡರ್ ಕೊಡ್ತಾನೆ, ನಾಳೆ ಬೇಕೇ ಬೇಕು ಅಂತ ಆಗಲಿ ಅಂತ ಹೇಳ್ತಾನೆ. ಖಂಡಿತ ಬೇಕು ಅಂತ ಹೇಳ್ತಾನೆ. ನೋಡಿ ಸರ್, ವರ್ಕರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾನೆ. ಇಮಿಡಿಯೇಟ್ ವರ್ಕರ್ಸ್ ಎಲ್ಲ ಕೈ ಕೊಟ್ಟರೆ ಮುಗಿದೋ ತಲೆಗೆ, ಇವತ್ತು ಕರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾನೆ. ಹೋಲ್ಡ್ ಕರೆಂಟಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ಅಂದ್ರೆ ಕರೆಂಟ್ ಅದೆಲ್ಲ ವ್ಯವಸ್ಥೆ ಮಾಡಿಸ್ಬೋದೇ ಹೊರತು ಕರೆಂಟ್ ವ್ಯವಸ್ಥೆ ಮಾಡೋಕ್ಕಾಗೋದಿಲ್ಲ. ಈ ಥರ ಅಂದರೆ ನಮಗೆ ಗೊತ್ತೀಗ ಎಲ್ಲವನ್ನು ಮಾಡೇ ಮಾಡ್ತೇನೆ ಅಂತ ಹೇಳೋ ಶಕ್ತಿ ಜಗತ್ತಲ್ಲಿ ಯಾರ್ಯಾರಿಗೂ ಇಲ್ಲ ಅಂತ ಅರ್ಥ ಮಾಡ್ಕೋಬಹುದು. ಎಂಥ ಅತ್ಯುತ್ತಮ ಆಟಗಾರನ ಇವತ್ತು ಹೇಗೆ ಆಟ ಆಡ್ತೀನಿ ಅಂತ ಕೇಳಿದರೆ ಅವನು ಹೇಳೋದಕ್ಕೆ ಬರೋದಿಲ್ಲ. ಏನೋ ನಿರೀಕ್ಷೆ ಮಾಡಿರ್ತಾರೆ, ಅವನು ಸೊನ್ನೆಗೆ ಔಟ್ ಆಗಿ ಬರಬಹುದು. ಯಾವನೋ ಒಬ್ಬನು ಕೆಲಸಕ್ಕೆ ಬಾರದು, ನೈಟ್ ವಾಚ್ಮನ್ ಕಳಿಸಿರ್ತಾರೆ, ಸೆಂಚುರಿ ಹೊಡೆದಾಕ್ಬಿಡ್ತಾನೆ ನಡಿ ಅಂತ. ಎಷ್ಟೋದಲ್ಲ ಹಾಗಾಗಿರುತ್ತೆ. ಅವನು ಏನು ಹೊಡೆಯಲಾರ ಅಂತ ತಿಳ್ಕೊಂಡ್ರೆ ಫಟ್ಲಾಸ್ ಆಡಿಬಿಡ್ತಾರೆ, ಇವನು ಚೆನ್ನಾಗಿ ಆಡಲು ಹೋಗಿಬಿಟ್ಟಿರ್ತಾರೆ. ಇದ್ಯಾತಕ್ಕೆ? ಯಾರಿಗೂ ತಮ್ಮ ಶಕ್ತಿ ಎಷ್ಟು ಅಂತ ಪೂರ್ಣ ವಿಚಾರ ಮಾಡೋ ಸಾಮರ್ಥ್ಯ ಯಾರಿಗೂ ಇಲ್ಲ. ಆದ್ದರಿಂದ ಪ್ರತ್ಯಕ್ಷಮೇತತ್ ಪುರುಷಸ್ಯ ಕರ್ಮ. ಭಗವದ್ಗೀತೆಯಲ್ಲಿ ಬರೋ ಮಾತು ಅದೇನು, ನಾನೊಬ್ಬರೇ ಕರ್ತರು ಅಂತ ಯಾರು ತಿಳಿತಾನೆ ಅವನು ಭಾರಿ ತಪ್ಪು ತಿಳಿತಾನೆ ಅಂತ ಭಗವಂತ ಹೇಳುತ್ತಾನೆ. ಜಗತ್ತಿನೊಳಗೆ ಯಾವ ಕೆಲಸವಾಗಬೇಕಾದರೂ ಕೂಡ ಐದು ಕಾರಣ ಇದೆ ಭಗವಂತ ಹೇಳುತ್ತಾನೆ. ಅದು ಭಗವದ್ಗೀತೆ, ಇದು ಭೀಮಗೀತೆ, ಇಷ್ಟೇ ವ್ಯತ್ಯಾಸ. ಇಬ್ಬರು ಹೇಳಿದ್ದು ಒಂದೇ ಮಾತೆ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ ವಿಧಂ ವಿವಿಧಾಚ ಪೃಥಗ್ ಚೇಷ್ಟ ದೈವಂಚೈವಾತ್ರ ಪಂಚಮಂ. ಐದು ಸೇರಿ ಒಂದು ಕೆಲಸ ಆಗುತ್ತೆ ಅಂತ ಹೇಳುತ್ತಾರೆ. ಒಂದು ಕಾರ್ ಮುಂದಕ್ಕೆ ಹೋಗಬೇಕಾದ್ರೆ, ವೆಹಿಕಲ್ ಮುಂದಕ್ಕೆ ಹೋಗಬೇಕಾದ್ರೆ ನಾಲ್ಕು ಚಕ್ರಗಳು ಸೇರಿದರೆ ಹೇಗೋ ಹಾಗೆ, ಅಲ್ಲಿ ಒಂದು ಹೋಗದೆ ಹೋದರೂ ನಿಂತು ಹೋಗ್ಬಿಡೋದು. ನಾಲ್ಕು ಚಕ್ರವನ್ನು ಹೇಗೆ ಮುಂದಕ್ಕೆ ಹೋಗೋದು, ಒಂದು ಕೆರಡು ಹಿಂದಕ್ಕೆ ಮುಂದಕ್ಕೆ ಹೋದರೆ ಉಪಯೋಗ ಇಲ್ಲ. ಮತ್ತೆ ಎಲ್ಲದು ಮುಂದಕ್ಕೆ ಹೋಗಬೇಕೇ ಹೊರತು ಒಂದು ಪಂಕ್ಚರ್ ಆದರೂ ಪ್ರಯೋಜನ ಇಲ್ಲ, ಎಲ್ಲದೂ ಇರಬೇಕು. ಹಾಗೆ ಐದು ಕಾರಣಗಳು ಬೇಕು. ಅಧಿಷ್ಠಾನಂ, ನಮಗೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೆ ನಮಗೆ ದೇಹ ಅಂತ ಒಂದು ಬೇಕು ಮೊದಲು, ಇಲ್ಲದ್ರೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ದೇವರು ದೇಹ ಕೊಟ್ಟಿದ್ದಾರೆ ಅಂತ ಯಾತಕ್ಕೆ ನಾವು ನೆನೀತೇವೆ? ಸಾಧನ ಶರೀರವಿದು, ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ದೇವರು ದೇಹ ಕೊಡಿದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ಈ ಪಿಶಾಚಿಗಳೆಲ್ಲ ಇರುತ್ತಲ್ಲ, ಅವಕ್ಕೆ ತಿನ್ನಕ್ಕೆ ಬರೋದಿಲ್ಲ. ತಿನ್ನ ಬಾಯಿಲಿಟ್ಟರೆ ನುಂಗುತ್ತಷ್ಟೇ ಹೊರತು ಅವಕ್ಕೆ ಕೈ ಇಲ್ಲ, ಓಡಾಡೋಕ್ಕಾಗೋದಿಲ್ಲ. ಅವಕ್ಕೆಲ್ಲ ಕೂಡ ಯಾವಾಗ ಪ್ರವೇಶ ಮಾಡಿ ಅವ್ರ ಮೂಲಕ ತಿನ್ನುತ್ತಂತ. ಆಮೇಲೆ ಈ ಮಾತು ಅರ್ಥ ಮಾಡಿಕೊಂಡ್ರೆ ಇನ್ನೊಬ್ಬರ ಕೈ ಉಪಯೋಗಿಸ್ಬೇಕು, ತಮ್ಮ ಕೈ ತಗೊಳ್ಳೋದಕ್ಕಾಗೋದಿಲ್ಲ. ನಾವು ಹೇಗೆ ಬಿಸಿ ತಿರ್ಸುವ ಕಡೆ ತಗೋತೀವಲ್ಲ ಆ ಟೈಪ್, ಬರೀ ಕೈಲಿ ದೇಹಕ್ಕೆ ಬಿಡ್ಲಕ್ಕಾಗೋದಿಲ್ಲ. ಹಾಗೆ ಪಿಶಾಚಿಗಳು ಆ ರೀತಿ ಇರ್ತಾ ಇದೆ. ಇವತ್ತು ಎಲ್ಲ ಇಂದ್ರಿಯಗಳು ಸರಿಯಾಗಿರ್ತಕ್ಕಂಥ ಒಂದೇ ಒಂದು ಪ್ರಾಣಿ ಅಂದರೆ ಮನುಷ್ಯ ಪ್ರಾಣಿ. ತಾನೇ ಅಷ್ಟು ದೊಡ್ಡದಿರಬಹುದು, ಅದಕ್ಕೆ ಕೈಯೇ ಇಲ್ಲ. ಭಾರಿ ದೊಡ್ಡ ಪ್ರಾಣಿ, ಕೈ ಇಲ್ಲ. ಸಿಂಹ ಎಷ್ಟೇ ಪರಾಕ್ರಮಿ ಆಗಿರಬಹುದು, ಮನುಷ್ಯನ ಅವಯವಗಳೆಲ್ಲ ಅದಕ್ಕಿಲ್ಲ. ಮನುಷ್ಯ ಎರಡು ಕಾಲಿನ ಮನುಷ್ಯ ನಾಲ್ಕು ಕಾಲಿನ ಆನೆ ಮೇಲೆ ಕೂತು ಬಿಡ್ತಾನೆ, ಎಷ್ಟು ಆಶ್ಚರ್ಯ ಇದೆ. ಎಷ್ಟು ಸಾವಿರಾರು ಟನ್ ಗಟ್ಟಲೆ ಭಾರ ಇರೋ ಆನೆ ಮೇಲೆ ಇವನು ಬರೀ 50-60 ಕೆಜಿ ಮನುಷ್ಯ ಕೂತ್ಬಿಡ್ತಾನೆ ಹತ್ತಿಬಿಟ್ಟು. ಇದು ಹೇಗೆ ಸಾಧ್ಯವಾಯಿತು, ಹೇಗೆ ಎಳಿತಾನೆ? ಇದೆಲ್ಲ ಯೋಚನೆ ಮಾಡಿದರೆ ಮನುಷ್ಯನನ್ನು ಪರ್ಫೆಕ್ಷನ್ ಆಫ್ ಕ್ರಿಯೇಷನ್ ಅಂತ ಕರೀತಾರೆ. ಈ ಹ್ಯೂಮನ್ ಬಾಡಿ ಇದೆಯಲ್ಲ, ಅದು ಸೃಷ್ಟಿಯಲ್ಲೇ ಅತ್ಯಂತ ಅಮೂಲ್ಯವಾದಂಥ ದೇಹ. ಎಲ್ಲ ವಿಧವಾದ ಸೌಲಭ್ಯ ಹೊಂದಿರತಕ್ಕಂಥ ದೇಹ ಅಂದರೆ ಮನುಷ್ಯ ದೇಹ ಒಂದೇ. ಇನ್ನು ಯಾವ ಪ್ರಾಣಿಗೂ ಅಷ್ಟು ಪರ್ಫೆಕ್ಟ್ ಬಾಡಿ ಇಲ್ಲ. ಜೊತೆಗೆ ಎಲ್ಲ ಬಾಡಿಗೂ ಎಲ್ಲ ಪ್ರಾಣಿ ಮಿಸ್ ಮಾಡಿಕೊಂಡಿರೋದು ಬುದ್ಧಿ. ಬೇರೆ ಯಾವ ಪ್ರಾಣಿಗಳಿಗೂ ಬುದ್ಧಿ ಇಲ್ಲವೇ ಇಲ್ಲ, ಮನುಷ್ಯನಿಗೆ ಮಾತ್ರ ಬುದ್ಧಿ ಇರೋದು. ಬುದ್ಧಿಗೆ ತಕ್ಕಂತೆ ದೇಹ ಇದೆ, ದೇಹಕ್ಕೆ ತಕ್ಕಂತೆ ಬುದ್ಧಿ ಇದೆ. ಇದು ಉಪಯೋಗ ಮಾಡ್ಕೊಳ್ಳೋದೇ ಮಾತ್ರ ತಪ್ಪಾಗಿಬಿಡೋದು. ಆದ್ದರಿಂದ ಅಧಿಷ್ಠಾನಂ, ಮತ್ತೆ ಇರಲಿಕ್ಕೊಂದು ಜಾಗ ಬೇಕು, ಮತ್ತೆ ಇರಲಿಕ್ಕೊಂದು ಜಾಗ ಬೇಕು, ಒಂದು ಟೈಮ್ ಬೇಕು. ಅಧಿಷ್ಠಾನಂ ತಥಾಕರ್ತ, ಮಾಡೋ ಒಬ್ಬ ವ್ಯಕ್ತಿ ಬೇಕು. ಎಲ್ಲ ಇದೆ, ಫಸ್ಟ್ ಕ್ಲಾಸ್ ಆಫೀಸ್ ಪ್ರತಿಯೊಂದು ಇದೆ. ಆಫೀಸರೇ ಆನ್ ಲೀವ್, ಏನು ಉಪಯೋಗ ಇಲ್ಲ, ಅವನು ಬಂದೇ ಇಲ್ಲ, ಅವನಿರಬೇಕು. ಬಂದ ಮೇಲೆ ಕರಣಂಚ ಪೃಥಗ್ ವಿಧಂ, ಈ ಟೈಪಿಸ್ಟಿಗೆ ವಿಚಾರ ಇರಬೇಕಲ್ಲ. ಈಗ ಅಕೇಶ್ ಸರ್ಕಾರ ಅನ್ ಲೀವ್ ಯಥಾ ಪ್ರಕಾರ ನಿಂತು ಹೋಯ್ತು. ಮತ್ತೆ ನಾನು ಫೈಲೇ ಇದೆ ಇಲ್ಲ, ಈ ಕಡೆಗೆ ನಾನು ಬರಬೇಕು. ಮತ್ತೆ ಕರಣಂಚ ಪೃಥಗ್ ವಿಧಂ, ನಮ್ಮ ದೇಹ ಇದೆ, ಓದಬೇಕು, ಕಣ್ಣೇ ಇಲ್ಲ, ಸಾಧ್ಯ ಇಲ್ಲ. ದೇಹ ಇದೆ, ಕಣ್ಣಿಲ್ಲ, ಉಪಕರಣ ಇಲ್ಲ, ಹೊರಟೋಯ್ತು. ಕಿವಿ ಇಲ್ಲ, ಕೇಳೋದಿಲ್ಲ. ಆದ್ದರಿಂದ ಕರಣಂಚ ಪೃಥಗ್ ವಿಧಂ, ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳಿಲ್ಲದ ಹೋದರೆ ದೇಹ ಇದ್ರೂ ಕೆಲಸ ಮಾಡೋಕ್ಕಾಗೋದಿಲ್ಲ. ದೇಹ ಇರಬೇಕು, ದೇಹದಲ್ಲಿ ಜೀವ ಇರಬೇಕು, ಜೀವನಿಗೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳಿರಬೇಕು. ವಿವಿಧಾಚ ಪೃಥಕ್ ಚೇಷ್ಟ, ಇಷ್ಟೆಲ್ಲ ಇದೆ. ಡಾಕ್ಟರ್ ಬಂದಿದ್ದಾನೆ, ಒಳ್ಳೆ ಫಸ್ಟ್ ಕ್ಲಾಸ್ ಡಾಕ್ಟರ್, ನಂಬರ್ 1 ಅವನು. ಒಳ್ಳೆ ರೋಗಿ ಇದ್ದಾನೆ, ಔಷಧಿ ಕೊಡಬೇಕಾಗಿ ಎಲ್ಲ ಇದೆ ಅವನಿಗೆ. ಡಾಕ್ಟರ್ ಹತ್ರ ಆಪರೇಟರ್ಸ್ ಒಂದೂ ಇಲ್ಲ, ಪಾಪ ತಂದೇ ಇಲ್ಲ. ಏ ಸ್ಟೆತೋಸ್ಕೋಪ್ ಇಂದ ಯಾವುದೂ ತಂದಿಲ್ಲ. ಅಲ್ಲಿ ಬನ್ನಿ ಚೆಕ್ ಮಾಡಿ, ಇಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅವನಿಗೆ ಒಂದೊಂದು ಇದಕ್ಕೆ ಒಂದೊಂದು ರೀತಿಯಾದ ಇನ್ಸ್ಟ್ರೂಮೆಂಟ್ಗಳು ಬೇಕು. ಹೊಟ್ಟೆ ಟೆಸ್ಟ್ ಮಾಡೋಕ್ಕೆ ಬೇರೆ ಬೇಕು, ಗಂಟೆ ನೋಡೋಕ್ಕೆ ಬೇಕು, ಹಾಲ್ಟಿಗೆ ಬೇರೆ ಬೇಕು, ಒಂದೊಂದಕ್ಕೂ ಬೇಕು. ಅದು ತಂದಿಲ್ಲ ಅವನಿಗೆ, ಮತ್ತೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸೇರಬೇಕು. ವಿವಿಧಾಚ ಪೃಥಕ್ಚೇಷ್ಟಾ, ಇಲ್ಲೆಲ್ಲದರ ಮೇಲೆ ದೈವಂಚೈವಾತ್ರ ಪಂಚಮಂ, ಎಲ್ಲರ ಮೇಲೆ ದೇವರ ದಯೆ ಇರೋದು. ಆಳಿನಾಲರು ಒಂದು ಇಷ್ಟು ಐದು ಕೆಲಸ ಈ ಕಾರಣ ಇಲ್ಲದೆ ಹೋದರೆ ಯಾವ ಒಂದು ಕೆಲಸನೂ ಆಗೋದಿಲ್ಲ. ಈ ಶಾಸ್ತ್ರವನ್ನು ಮೂಢನಂಬಿಕೆ ಅಂತ ಕರೀತಾರಲ್ಲ, ಅವ್ರಿಗೆ ಹೇಳಬೇಕು ಇದು ಉತ್ತರ ಕೊಡಿ ನೋಡೋಣ ಅಂತ ಹೇಳಬೇಕು. ಈಗ ಒಂದೊಂದು ತೆಗೆದ ಕೆಲಸ ಮಾಡಿ ತೋರಿಸಿ. ಈಗ ಏನೂ ಇಲ್ಲ, ಭಗವಂತ ಹೇಳ್ತಾರೆ ಅಲ್ಲಿ ಮುಂದೇನೆ, ಶರೀರ ಮನೋ ವಾಂಭಿಹಿ ಯತ್, ಶರೀರ ಮನಸ್ಸು ಮಾತುಗಳಿಂದ ಕ್ರಿಯತೆ ಯತ್, ಏನೇನು ಕೆಲಸ ಮಾಡ್ತಾನೆ ಅರ್ಜುನ, ನ್ಯಾಯಂವ ವಿಪರೀತಂವ ಪಂಚೈತೆ ತಶ್ಚ ಹೇತವಃ. ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೂ ಐದಿರಲೇಬೇಕು, ಒಂದು ಕೆಟ್ಟ ಕೆಲಸ ಮಾಡಲಿಕ್ಕೂ ಐದಿರಲೇಬೇಕು. ಈ ಐದರಲ್ಲಿ ಯಾವೊಂದು ತಪ್ಪಿದ್ರು ಕೂಡ ಯಾವೊಂದು ಚಿಕ್ಕ ಕೆಲಸನೂ ಆಗೋದಿಲ್ಲ, ದೊಡ್ಡ ಕೆಲಸನೂ ಆಗೋದಿಲ್ಲ. ಸೊಳ್ಳೆ ಓಡಿಸ್ಬೇಕಾದ್ರೂ ಇಷ್ಟಿರಬೇಕು, ಆನೆ ಹಿಡಿಬೇಕಾದ್ರೂ ಅಷ್ಟು ಬೇಕು. ಪ್ರಮಾಣ ಹೆಚ್ಚು ಕಡಿಮೆ ಆಗುತ್ತೆ. ಹೊರಗಡೆ ಬೆಡ್ ಲೈಟ್ಗೂ ಕರೆಂಟ್ ಬೇಕು, ದೊಡ್ಡ ವಾಷಿಂಗ್ ಮಿಷಿನ್ ವರ್ಕ್ ಮಾಡೋಕ್ಕೂ ಕರೆಂಟ್ ಬೇಕು. ಕರೆಂಟ್ ಬೇಕೇ ಬೇಕು, ಆದರೆ ಪ್ರಮಾಣ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ ಹೊರತು ಇರೋದು ಖಚಿತ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಹ ಪಶ್ಯತಿ ಅಕೃತ ಬುದ್ಧಿತ್ವಾ ನ ಸ ಪಶ್ಯತಿ ದುರ್ಮತಿ. ಭಗವದ್ಗೀತೆಯ ಮಾತದ್ದು ಇಷ್ಟು ಸ್ಪಷ್ಟ ಇರಬೇಕಾದ್ರೆ, ಐದು ಕಾರಣ ಇಟ್ಕೊಂಡೊಂದು ಕೆಲಸ ಆಗಬೇಕಾದ್ರೆ, ನಾನೊಬ್ಬನೇ ಮಾಡ್ತೀನಿ ಅಂತ ತಿಳ್ಕೊತಾನಲ್ಲ ಅವನು ಎಷ್ಟು ದಡ್ಡ ನೋಡು ಅಂತ ಭಗವಂತ ಹೇಳುತ್ತೆ. ತತ್ರ ಏವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಹ, ನಾನೊಬ್ಬನೇ ಎಲ್ಲ ಮಾಡಿಬಿಡ್ತೇನೆ ಅಂತಾನಲ್ಲ, ಎಷ್ಟು ತಪ್ಪದು. ಮ್ಯಾಚ್ ಗೆದ್ದಿರ್ತಾರೆ ಅವ್ರು ಹೇಳ್ತಾರೆ ಜಾಯಿಂಟ್ ಎಫರ್ಟ್ಸ್ ಅಂತ ಹೇಳ್ತಾರೆ. ಎದ್ದ ಒಬ್ಬನು ಬೇಕಾಷ್ಟು ಹೊಡೆದಿರ್ಬೋದು, ಇಷ್ಟಾದರೂ ಕೂಡ ಅವ್ನು ಹೊಡೆದಿದ್ದಕ್ಕೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವ್ನು ಕ್ಯಾಚ್ ಬಿಟ್ಟ ಮುಂದೆ ಹೋಯ್ತು ಕತೆ. ಅವನಿಗೆ ಒಂದು ಕ್ಯಾಚ್ ಬಿಟ್ಟ ಅಷ್ಟು ಕ್ಯಾಚಸ್ ಬಿಂದೆ ಮ್ಯಾಚಸ್ ಅಂತಾರಲ್ಲ, ಒಂದು ಕ್ಯಾಚ್ ಬಿಟ್ಟ ಮುಗಿದೋಗ ಸೆಂಚುರಿ ಹೊಡೆದು ಹೋಗ್ತಾನೆ ಹೋಗೇ ಬಿಡ್ತಾ ಕಡೆ. ಇವನಿಗೆ ಬೌಲರ್ ಸರಿ ಬೌಲ್ ಮಾಡಲಿಲ್ಲ ಮುಗಿದೋಯ್ತಲ್ಲಿ, ಎಷ್ಟು ಸೆಂಚುರಿ ಹೊಡೆದು 1000 ರನ್ಸ್ ಹೊಡೆದ್ರೂ ಪ್ರಯೋಜನ ಇಲ್ಲ, ಔಟ್ ಮಾಡಬೇಕಲ್ಲ ಅವರನ್ನ. ಬೌಲರ್ ಬೇಕೇ ಬೇಕು. ಬೌಲರ್ ಇದ್ದಾನೆ ಬ್ಯಾಟ್ಸ್ಮನ್ ಇಲ್ಲ, ಎಲ್ಲ ಇದ್ದಾನೆ ಕ್ಯಾಪ್ಟನ್, ಫೀಲ್ಡಿಂಗ್ ಸರಿ ಇಲ್ಲ, ಅಂಪೈರ್ ಓಪ್ಲೆಸ್ಸು, ಒಂದಕ್ಕಿಂತ ಒಂದು ಪ್ರಾಬ್ಲಮ್ಗಳೇ, ಪಿಚ್ ಓಪ್ಲೆಸ್ಸು, ಮತ್ತೆ ಗಲಾಟೆಗಳು ಬೇರೆ, ಕಲ್ಲೋಗಿ ಇಲ್ಲೋಗಿ ಇವೆಲ್ಲ ಸೇರಿ ಒಂದು ಎಲ್ಲ ನಡೆದ್ರೆ ಸರಿ ಅಂದರೆ ಮಾತ್ರ ಒಂದು ಆಟ ಆಡ್ಲಿಕ್ಕೆ ಸಾಧ್ಯ. ಅವ್ರು ಕೊನೆಗೆ ಏನು ಹೇಳ್ತಾರೆ, ಅವನು ಟೀಮ್ ಗೆದ್ದಿತ್ತು ಅಂತ ಅನೌನ್ಸ್ ಮಾಡ್ತಾರೆ, ಇಂಡಿವಿಜುವಲ್ ಗೆದ್ದ ಅಂತ ಅನೌನ್ಸ್ ಮಾಡೋದಿಲ್ಲ. ಅವ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಬೋದು ಅಷ್ಟೇ ಹೊರತು ಅವರೊಬ್ಬರಿಂದನೇ ಮ್ಯಾಚ್ ಗೆದ್ದಿದ್ದಲ್ಲ. ಇದು ಅರ್ಥ ಮಾಡ್ಕೊಂಡು ಟೀಮ್ ಸ್ಪಿರಿಟ್ ಅಂತ ಏನು ಹೇಳ್ತೇವೆ, ಈ ಟೀಮ್ ಇದೆ, ಇದು ಒಂದು 5 ಜನ ಇದ್ದು ಕೆಲಸ ಆಗ್ತಿರ್ಬೇಕಾದ್ರೆ ನಾನು ಒಬ್ಬನೇ ಕರ್ತ ಅಂತ ತಿಳ್ಕೊಂಡ್ರೆ ಜಾಣತನನ ಅದು. ನೀನು ಯೋಚನೆ ಮಾಡಿ ಎಷ್ಟು ಸುಲಭ ನಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಬ್ಬನೂ ಕೂಡ ನಿತ್ಯ ಜೀವನದಲ್ಲಿ ಕಾಣತಕ್ಕಂತಹ ಅನುಭವವನ್ನು ತಿಳಿತಕ್ಕಂಥ ತತ್ವ ಇದು. ಅದನ್ನು ಭೀಮಸೇನ ಇಲ್ಲಿ ಹಿಡಿತಾ ಇದ್ದಾರೆ. ಪ್ರತ್ಯಕ್ಷ ಕರ್ತೃತ ಜೀವ ಸಂಸ್ಥ, ಪ್ರತಿಯೊಬ್ಬರೂ ಕೂಡ ತಾನೇನೋ ಮಾಡ್ತೇನೆ ಸ್ವಲ್ಪ ಮಾಡ್ತೇನೆ ಅಂತ ಗೊತ್ತಿದೆ, ಅದರ ಜೊತೆಗೆ ಎಲ್ಲ ಮಾಡೋದಿಲ್ಲ ಅಂತಲೂ ಗೊತ್ತಿದೆ. ಅದಕ್ಕೇನು ಹೇಳಬೇಕು, ತೇನಾನುಮೇಯ ಪ್ರೇರಣಾ ಕೇಶವಶ್ಯ. ಎಷ್ಟು ಸುಲಭವಾಗಿ ನೋಡಿ, ನಾ ಮಾಡ್ತೇನೆ ಅಂತ ಹೋದ್ವಿ, ಕೆಲಸ ಆಗಲಿಲ್ಲ, ಓಹೋ ಯಾಕಾಗಲಿಲ್ಲ, ನಾವು ಯೋಚನೆ ಮಾಡೋದಿಲ್ಲ, ಬ್ಯಾಡ್ ಲಕ್ ಅಂತ ಸುಮ್ಮನೆ ಬಿಡ್ತಾನಷ್ಟೇ. ಸುಮ್ಮನೆ ಯೋಚನೆ ಮಾಡಬೇಕಾದ್ರೆ ಯಾಕೆ ನಿನ್ನೆ ಆಯಿತು ಇವತ್ತು ಯಾಕೆ ಆಗಲಿಲ್ಲ ಅಂತ ಪ್ರಶ್ನೆ. ನಿನ್ನೆ ನನ್ನ ಕೈಲಿ ಆಗಿದ್ದ ಕೆಲಸ ಇವತ್ತು ಯಾಕೆ ಆಗ್ತಾ ಇಲ್ಲ ನೋಡಿದ್ರೆ, ಸೆಂಚುರಿ ಹೊಡೆದವರು ಆಮೇಲೆ ಕೋಲ್ ಹಿಡ್ಕೊಂಡು 90 ವರ್ಷ ಕೋಲ್ ಹಿಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅವನು. ಯಾಕೆ ಏನಾಯ್ತ, ಸೇಮ್ ಪರ್ಸನ್, ಪರ್ಸನ್ ಚೇಂಜ್ ಆಗಿಲ್ಲ, ಅವನ ಶಕ್ತಿ ಹೋಗಿಬಿಟ್ಟಿದೆ, ಎಲ್ಲಿಂದ ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತಾಗಿದ್ರೆ. ಯೋಚನೆ ಮಾಡ್ತಾ ಕೊಡಬೇಕಾಗ. ಯೋಚನೆ ಮಾಡಿದರೆ ಮಗು ಇರುತ್ತೆ, ಲೈಟ್ ಹಾಕ್ಲಿಕ್ಕೆ ಹೋಗುತ್ತೆ ಬರೋದಿಲ್ಲ, ಇನ್ನೊಂದು ಸ್ವಿಚ್ ಆಗುತ್ತೆ, ಮತ್ತೊಂದು ಸ್ವಿಚ್ ಆಗುತ್ತೆ, ತಾಯಿ ನಗ್ತಾಳೆ ಅದಕ್ಕೆ ಕರೆಂಟೇ ಇಲ್ಲ ಅಂದ್ರೆ ಗೊತ್ತಾಗ್ತಾ ಇಲ್ಲ ಇವನಿಗೆ ಅಂತ ಹೇಳುತ್ತಾಳೆ. ಇವನು ಸ್ವಿಚ್ ಚೇಂಜ್ ಮಾಡ್ತಾನೆ ಹೊರತು ಮೇನ್ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅವನಿಗೆ. ಮಗುವಿಗೆ ಅದೇ ಭಾರಿ ಸೆಕೆ ಬೆಳಕಂತಿಲ್ಲ, ಫ್ಯಾನರ್ ಹಾಕಿ ಅಂತಾನೆ, ಫ್ಯಾನು ಬರೋದಿಲ್ಲ ಅಂತ ಹೇಳುತ್ತಾರೆ. ಸಿಟ್ಟು ಬಂದ್ಬಿಡುತ್ತೆ, ಏನೋ ಕೂಲ ಕೊಡಿ ಸಿಜಾರತೆ ಫ್ರಿಜ್ ಅದು ವರ್ಕ್ ಮಾಡೋದಿಲ್ಲ, ಅವಳು ಇವನಿಗೆ ಗೊತ್ತಿಲ್ಲ ಅದೆಲ್ಲ, ಸಿಟ್ಟು ಬಂದ್ಬಿಡುತ್ತೆ, ಏನೋ ಒಂದು ಮಾಡಬೇಕೋ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಮಗೆ ಅರ್ಥ ಆಗ್ತಾ ಇಲ್ಲ, ಆದ್ದರಿಂದ ಎಲ್ಲ ನಾವೇ ಮಾಡಿಬಿಡ್ತೇವೆ ತಿಳ್ಕೊಂಡು ಹೋಗ್ತೇವಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ ನಮ್ಮ ಮೇಲೆ ಒಂದು ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಇದಕ್ಕೇನು ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಸಾಕಿದೆ. ನಾವೇ ಎಲ್ಲ ಮಾಡ್ತಾ ಇಲ್ಲ, ಇನ್ನೊಂದು ವ್ಯಕ್ತಿ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದೆ ಎಂದು ಗೊತ್ತಾಗಲಿಕ್ಕೆ ಒಂದು ನಿಷ್ಪಕ್ಷಪಾತ ವಿಚಾರ ಮಾಡಿದರೆ ಖಂಡಿತ ಗೊತ್ತಾಗುತ್ತೆ. ಈ 5 ಇದೆಯಲ್ಲ, 5ರಲ್ಲಿ ಎಲ್ಲರದು 20% ಅಲ್ಲ, ಮತ್ತೆ ಎಲ್ಲ 20% ಕೆಲಸ ಅಲ್ಲ, ಉಳಿದವರು ಎಲ್ಲ ಸೇರಿ 5%, 95% ಪರಮಾತ್ಮಂದೇ. ಈ ಮತ್ತೆ ಪರಮಾತ್ಮನ ಕೆಲಸ ಅಂದರೆ ಎಲ್ಲದರ ಮಧ್ಯೆ ಚೂರಲ್ಲ, ಎಲ್ಲ ಅಷ್ಟು ದೊಡ್ಡವರು. ಇಷ್ಟಾದರೂ ನಮ್ಮದು 0 ಅಲ್ಲ, ಅದು ಇಂಪಾರ್ಟೆಂಟ್. ನಮ್ಮದು 0 ಅಲ್ಲ, ಪರಮಾತ್ಮಂದು ಬರೀ 20% ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವರು ಸರ್ವತಂತ್ರ ಸ್ವತಂತ್ರ, ನಮಗೇನೋ ಒಂಚೂರು ಕರ್ತೃತ್ವ ಇದೆ. ಇದಕ್ಕೆ ತಕ್ಕಂತೆ ಶಾಸ್ತ್ರ ಹೇಳ್ತಾ ಇದೆ. ಎಷ್ಟೋ ಜನ ಏನು ಮಾಡ್ತಾರೆ, ದೇವರು ದಿಂಡ್ರು ಅಂತ ಹೇಳಿದ ತಕ್ಷಣ ಬೈದು ಬಿಡ್ತಾರೆ, ಹಾಗೆಲ್ಲ ಮಾತಾಡಬೇಡ. 20 ಶತಮಾನ, 21 ಶತಮಾನ, ಯಾವ ಶತಮಾನ ಆದರೂ ಅಷ್ಟೇನೆ. ಇಪ್ಪತ್ತೊಂದೇ ಶತಮಾನ ಅಂಥೇಳಿ ಇವ್ರಿಗೆ ಹಸಿವು ಕಡಿಮೆ ಆಗಿದೆಯಾ, ಬಾಯಾರಿಕೆ ಕಡಿಮೆ ಆಗಿದೆಯಾ, ಓ ಸಾಯೋದು ಗೊತ್ತು ಹೆಚ್ಚು ಕಡಿಮೆ ಆಗಿದೆ, ಏನು ಇಲ್ಲ, ಎಲ್ಲ ಹಾಗೇನೆ ಆಗಿ. ಈ ಶತಮಾನ ಅಂತ ಹೇಳಿದ ಮಾತ್ರ ಇಡೀ ನೋ ಆನ್ಸರ್ ಇದು ಒಂದು. ಆವಾಗಲೂ ಸಾಯ್ತಿದ್ದೆ, ಇವಾಗಲೂ ಸಾಯ್ತಾನೆ ಅರ್ಥ ಹೊತ್ತು ಏನೇ ವ್ಯಕ್ತಿ, ಆವಾಗಲೂ ಹಸಿವು ಆಗ್ತಿತ್ತು, ಈಗಲೂ ಆಗ್ತಾ ಇದೆ, ಆಗಲೂ ಬಾಯಾರಿಕೆಗೆ ನೀರೇ ಕುಡಿಬೇಕಾಗಿತ್ತು, ಈಗಲೂ ಕುಡಿ ಬೇರೆ ದಾರಿನೇ ಇಲ್ಲ, ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇನೆ, ಸ್ವಲ್ಪ ಫಾಸ್ಟಾಗಿ ಸಾಯ್ತಾರೆ ಅಷ್ಟೇ, ಹಿಂದಿನಗಿಂತ ಬೇಗ ಸಾಯ್ತಾನೆ ಇವತ್ತು. ಜೊತೆಗೆ ಹಿಂದೆ ಬರೀ ಸುಡ್ತಿದ್ರು ಇಡ್ತಿದ್ರು, ಈಗ ಎಲೆಕ್ಟ್ರಿಕ್ ಫರ್ನೇಸ್ ಸುಡ್ತಾರೆ ಅಷ್ಟೇ ವ್ಯತ್ಯಾಸ. ಅದು ಮಾತ್ರಕ್ಕೇನು ಡೆತ್ ಏನು ತಪ್ಪಲಿಲ್ವಲ್ಲ, ಮೆಥಡ್ ಮನೆಯಲ್ಲಿ ಹುಡ್ತಿದ್ದು ಆಸ್ಪತ್ರೆಯಲ್ಲಿ ಹುಡ್ತಾನೆ ಅಷ್ಟೇ ವ್ಯತ್ಯಾಸ. ಸಾಮಾನ್ಯ ಹಿಂದಿನ ಕಾಲ ಮನೆಯಲ್ಲೇ ಹುಡ್ತಾ ಇದ್ದಿದ್ದು, ಈಗ ಆಸ್ಪತ್ರೆಯಲ್ಲಿ ಹುಡ್ತಾನೆ ಅಷ್ಟೇ ವ್ಯತ್ಯಾಸ. ಅಂತೂ ಸಾವು ಏನು ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಪ್ಪತ್ತನೇ ಶತಮಾನ ಇಪ್ಪತ್ತನೇ ಶತಮಾನ ಅನ್ನೋ ಮಾತುಗಳೆಲ್ಲ ಈ ತಲೆ ಕೆಡಿಸೋ ಮಾತುಗಳೇ ಹೊರತು ಬೇಸಿಕ್ ಇದು ಯಾವುದು ಚೇಂಜ್ ಆಗೋದೇ ಇಲ್ಲ. ಜಗತ್ತು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ಇರತಕ್ಕಂತಹ ಒಂದು ನಿತ್ಯ ಜೀವನದ ಘಟನೆಗಳಾದ್ದರಿಂದ ಇದನ್ನು ನಾವು ದಾರಿ ತಪ್ಪಿಸ್ಲಿಕ್ಕೆ ಹೇಳಬಾರ್ದು. ಇದನ್ನೆಲ್ಲ ಸೈನ್ಸ್ ವಿದ್ಯಾರ್ಥಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ಸಾಮಾನ್ಯರಿಗಿಂತ ಓದಿದವನು ಯಾತಕ್ಕೆ ಇಂಪಾರ್ಟೆಂಟ್ ಅಂದರೆ, ನಿರಕ್ಷರ ಹುಚ್ಚಿ ಅವನಿಗೆ ದೇವರ ಬಗ್ಗೆ ಗೊತ್ತಿಲ್ಲ ಅಂದರೆ ಪಾಪ ಹೋಗಲಿ ಬಿಡು ಅಂತ ಹೇಳ್ಬೋದು. ಓದಿದವನಿಗೆ ಗೊತ್ತಿರಲೇಬೇಕು, ಯಾಕೆ ಅವನಿಗೆ ಥಿಂಕಿಂಗ್ ಕೆಪಾಸಿಟಿ ಡೆವಲಪ್ ಆಗಿದೆ, ಅರ್ಥ ಮಾಡ್ಕೋಬೇಕು. ಅನ್ಫಾರ್ಚುನೇಟ್ಲಿ ಹೆಬ್ಬೆಟ್ಟು ಪ್ರಾಮಾಣಿಕ ಓದ್ದವನು ಮೋಸಗಾರ ಆಗಿರ್ತಾನೆ, ಇದು ತಪ್ಪು. ಆಕ್ಚುಲಿ ಇವನು ಮೋಸ ಮಾಡಿದ್ರೆ ಅವನು ಮೋಸ ಮಾಡಬಾರ್ದು. ಎಜುಕೇಷನ್ ಅಂದರೆ ಸಂಸ್ಕಾರ ಕೊಡಬೇಕು, ಹಾಗಾಗ್ತಾ ಇಲ್ಲ ಇವತ್ತು. ಎಜುಕೇಷನ್ ಸಾಕಷ್ಟು ಇರೋನೆ ದಾರಿ ತಪ್ಪುತ್ತಾರೆ. ಇವತ್ತು ಕೋಟ್ಯಂತರ ಭ್ರಷ್ಟಾಚಾರ ಮಾಡೋ ಜನ ಹೆಬ್ಬೆಟ್ಟೋತಾರಲ್ಲ, ಎಷ್ಟು ಸಾಕಷ್ಟು ತಿಳ್ಕೊಂಡಿರ್ತಾರೆ, ಮೋಸ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ ಹೊರತು ಏನು ಉಪಯೋಗ ಇಲ್ಲ. ಆದ್ದರಿಂದ ಎಜುಕೇಷನ್ ದಾರಿ ತಪ್ಪುತ್ತಾ ಇದೆ ಅಂತ ಅರ್ಥ. ಎಜುಕೇಷನ್ ಇವತ್ತು ಹೇಳ್ತೇವೆ ವ್ಯಾಲ್ಯೂ ಓರಿಯೆಂಟೆಡ್ ಎಜುಕೇಷನ್ ಸಿಗ್ತಾ ಇಲ್ಲ. ಇವತ್ತು ಬರೀ ನಾವು ಸಂಪಾದನೆ ಮಾಡೋ ರೀತಿಯಲ್ಲಿ ಓದ್ತಾ ಇದ್ದೇವೆ ಹೊರತು ಜ್ಞಾನ ಸಂಪಾದನೆಗೋಸ್ಕರ ಓದ್ತಾ ಇಲ್ಲ. ಅಂದರೆ ಭೀಮಸೇನ ಕೃಷ್ಣ ಹೇಳೋ ಮಾತುಗಳೆಲ್ಲ ಯಾವುದೋ ಒಂದು ಕೋಮಿಗೆ ಮೀಸಲಾದದ್ದಲ್ಲ. ಇರೋ ಇಂಡಿಯಾಕ್ಕೆ ಮಾತ್ರ ಮೀಸಲಾಗತ್ತೆ, ಕರ್ನಾಟಕಕ್ಕೆ ಮಾತ್ರ, ಬೆಂಗಳೂರಿಗೆ ಮಾತ್ರ, ಗಿರಿನಗರಕ್ಕೆ ಮಾತ್ರ ಅನ್ನೋ ಮಾತುಗಳಲ್ಲ ಇವೆಲ್ಲ ಕೂಡ. ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಅಷ್ಟೇ, ನ್ಯೂಟನ್ ಸ್ಥಾ ಅಂತ ಹೇಳಿದರೆ ಇಲ್ಲಿ ಹೋದ್ರೂ ಬೀಳುತ್ತೆ, ಅಮೆರಿಕದಲ್ಲೂ ಬೀಳುತ್ತೆ. ಅದೇನಿದೆ ಅಲ್ಲ, ಅವೆಲ್ಲ ನಿಯಮಗಳು, ಅವೆಲ್ಲ ಅದು ಒಂದು ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಭೂಮಿಗೆಲ್ಲ ಅಪ್ಲೈ ಆಗೋದೇ ಹೊರತು ಒಂದು ಭಾಗಕ್ಕೆ ಅಪ್ಲೈ ಆಗೋದಲ್ಲ. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಶಾಸ್ತ್ರ ಅನ್ನೋದು ಅದು ಸೈನ್ಸ್ಗಿಂತ ಹೆಚ್ಚು ರ್ಯಾಷನಲ್, ಅದು ಸೈನ್ಸ್ಗಿಂತ ಹೆಚ್ಚು ವ್ಯಾಪಕವಾದದ್ದು. ಅದಕ್ಕೆ ಮೆಟಾಫಿಸಿಕ್ಸ್ ಅಂತ ಕರೀತಾರೆ. ಸೈನ್ಸ್ ಫಿಲಾಸಫಿನ ಸೈನ್ಸ್ ಆಫ್ ಸೈನ್ಸಸ್ ಅಂತ ಕರೀತಾರೆ. ಅದು ವಿಜ್ಞಾನಗಳ ವಿಜ್ಞಾನ ಅದು. ಯಾಕೆ ಎಲ್ಲ ವಿಜ್ಞಾನಗಳು ಪಾರ್ಟ್ಸ್ ಆದರೆ ಅದು ಇದ್ದಾಗ ಸೋಲ್ ಇದ್ದಾಗ ಲೆಕ್ಕ. ಅದಕ್ಕೆ ಅಧ್ಯಾತ್ಮ ವಿದ್ಯಾ ಅಂತಾನೆ ಶಾಸ್ತ್ರಕ್ಕೆ ಹೆಸರು. ಇದೆಲ್ಲ ತಿಳಿಬೇಕು ನಾವು ಅಣ್ಣ. ಇಲ್ಲಿವರ ತಪ್ಪಾಗತ್ತೆ, ಅಜ್ಞ ಪ್ರತ್ಯಕ್ಷಂ ಅಪಹಾಯ. ಒಬ್ಬ ದಣ್ಣ ನಾನೇ ಮಾಡ್ತೇನೆ, ಇನ್ನೊಬ್ಬ ದಡ್ಡ ನಾನೇನು ಮಾಡೋದು ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ಕೂತ್ಬಿಟ್ಟಿದ್ದ. ಎಲ್ಲ ನಾನೇ ಮಾಡ್ತೇನೆ ಅಂತ ಕೂತವನು ಸರಿಯಾಗಿ ಬದುಕೋದಿಲ್ಲ, ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ಕೂತವನು ಸರಿಯಾಗಿ ಬದುಕೋದಿಲ್ಲ. ಅವನು ಮೋಕ್ಷಕ್ಕೆ ಹೋಗ್ತಾನೋ ಬಿಡ್ತಾನೋ ಆಮೇಲೆ ಕೆಲಸ, ಅವನು ಇಲ್ಲಿ ಬದುಕಲಿಕ್ಕೂ ಅವನ ಕೈಯಲ್ಲಿ ಆಗೋದಿಲ್ಲ. ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ಕೂತವನಿಗೆ ಹೇಳ್ತಾರೆ ಸುಭಾಷಿತಕಾರ ಹೇಳುತ್ತಾರೆ, ವಿಹಾಯ ಪೌರುಷಂ ಯೋಹಿ ದೈವಮೇವ ಅವಲಂಬತೆ ಪ್ರಾಸಾದ ಸಿಂಹವತ್ತಸ್ಯ ಮೂರ್ಧಿ ತಿಷ್ಠಂತಿ ವಾಯಸಾಹ. ಒಳ್ಳೆ ಸುಭಾಷಿತ ಅದವನು, ಅಂದರೆ ಒಳ್ಳೆ ಸಿಂಹ, ಅದೇನು ಪರಾಕ್ರಮನೇ ತೋರಿಸ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ ಸಿಂಹ. ಸಿಂಹ ಅಂತ ಅನಿಸ್ಕೊಂಡು ಅದೇನು ಪರಾಕ್ರಮ ತೋರಿಸ್ದೆ ಹೋಗಿಬಿಟ್ರೆ ಅದು ಎಂಥ ಸಿಂಹ, ಅದು ಬೇಲೂರು ಹಳೆ ಬೀಳ ಆನೆ ಸಿಂಹ ಇರ್ತ ಅಂಥ ಸಿಂಹಗಳೇ ಹೊರತು ಪ್ರಾಸಾದ ಸಿಂಹ ಅಂತ ಕರೀತಾರೆ. ಅದು ಸಿಂಹದ ಚಿತ್ರ ಅಷ್ಟೇ, ಅದರ ಮೇಲೆ ಮೂರ್ಧಿ ತಿಷ್ಟಂತಿ ವಾಯಸಾಹ ಕಾಗೆ ಬಂದು ಕುಕುತಾ ಕೊಡುತ್ತೆ ಅಂತ ಹೇಳುತ್ತಾರೆ. ಅದು ಕಾಗೆ ಕೊಡುತ್ತೆ ಹೊರತು ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಇವತ್ತು ನಾ ಸಂಪಾದನೆ ಮಾಡೋದೆಲ್ಲ ಹಾಳಾಗಿ ಹೋಗಲಿ, ಅದು ಪೌರುಷ ಎಷ್ಟು ಬೇಕು ಅಂತ ಕೇಳಿದರೆ ಕೊನೆ ಪಕ್ಷ ಬಡಿಸಿದ್ದನ್ನು ತಿನ್ನಕ್ಕಾದರೂ ಪ್ರಯತ್ನ ಪಡಬೇಕಲ್ಲ, ಅವನು ಕಲಿಸ್ಕೊಳ್ಳಕ್ಕೆ ಬಾಯಲ್ಲಿ ಇಟ್ಕೊಳ್ಳಕ್ಕೆ ಹೋಗಲಿ, ಬಾಯಲ್ಲಿ ಇಟ್ಕೊಂಡ್ರೆ ನುಂಗ್ಲಕ್ಕಾದ್ರೂ ಪ್ರಯತ್ನ ಪಡಬೇಕಲ್ಲ, ಅದನ್ನು ಇಟ್ಟವರೆ ಒಳ್ಳಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಪ್ರಯತ್ನ ಬೇಕಾಗತ್ತೆ. ಈ ಮಾತು ಅರ್ಥ ಮಾಡಿದರೆ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಾವಾಗ ಪುರುಷ ಪ್ರಯತ್ನ ಅನ್ನೋದು ಬೇಕೇ ಬೇಕು. ದೇವರಲ್ಲಿ ನಂಬಿಕೆ ಬೇಕು, ನಮ್ಮಲ್ಲಿ ಅಸ್ತಿತ್ವ ಇರಬೇಕು, ಪುರುಷನಲ್ಲಿ ಯೋಗ್ಯವಾದ ಪ್ರಯತ್ನ ಇರಬೇಕು, ಮೂರಲ್ಲಿ ಒಂದನ್ನು ಬಿಟ್ಟರೂ ಕೂಡ ಅವನ ಜೀವನ ಯಶಸ್ವಿ ಆಗೋದಿಲ್ಲ. ಇದು ಭೀಮಸೇನ ಹೇಳಿದಂಥ ಮೂಲಭೂತ ತತ್ವ ಅಂತ ಸಿದ್ಧಾಂತ, ಮಧ್ವ ಸಿದ್ಧಾಂತ ಅಂದರೆ ಅದೇನು, ಭೀಮ ಹೇಳಿದ್ದನ್ನೇ ಆಚಾರ್ಯ ಹೇಳಿದರು. ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿ ಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ ಅನ್ನೋದು ಸರಿ ಅದೇ ಮಾತು. ಹನುಮಂತನ ಸಿದ್ಧಾಂತ, ಭೀಮನ ಸಿದ್ಧಾಂತ, ಆಚಾರ್ಯರ ಸಿದ್ಧಾಂತ, ಇವರು ಒಂದೇ ರೀತಿಯಾಗಿರ್ತದೆ. ಹನುಮಂತ ಸಮುದ್ರ ಹರದೆ ಹೋಗಿದ್ದಿದ್ರೆ ಕಪಿಗಳು ಏನು ಮಾಡ್ತಿದ್ರು ಲೆಕ್ಕ ಹಾಕಿ ನೋಡೋಣ. ಹನುಮಂತ ಹಾರದ ಅಂತ ಎಷ್ಟು ಕೆಲಸ ಆಯ್ತಲ್ಲ. ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಡಲೇಬೇಕು. ಅದಕ್ಕೆ ಸ್ವಭಾವವನ್ನು ಹಠ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ಹಠ ಅಂದರೆ ಹಠ ಮಾರಿತನ ಅಂತ ಆಗಿಬಿಟ್ಟಿದೆ, ಅದಲ್ಲ. ಹಠಾತ್ ಒಂದು ಪದವು ಸಂಸ್ಕೃತದಲ್ಲಿ ಉಪಯೋಗಿಸ್ತಾರೆ, ಅದಕ್ಕೆ ಸ್ವರೂಪ ಯೋಗ್ಯತೆ ಅಂತ, ಅವನ ಒರಿಜಿನಾಲಿಟಿ ಅಂತ ಅರ್ಥ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ವ್ಯಕ್ತಿತ್ವ ಇದೆ, ಅದಕ್ಕೆ ಹಠ ಅಂತ ಕರೀತಾರೆ. ಸ್ವಭಾವಾಖ್ಯ ಯೋಗ್ಯತಾ ಯಾ ಹಠಾಖ್ಯ, ಸ್ವಾಭಾವಿಕವಾದಂಥ ಯೋಗ್ಯತೆಯನ್ನ ಹಠ ಅಂತ ಕರೀತಾರೆ. ಅದು ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದು ಬೇಸಿಕ್ ಫ್ಯಾಕ್ಟರ್. ಅದು ಒಂದು. ಅದರ ಜೊತೆಗೆ ಎರಡನೇದು, ಒಬ್ಬನ ಕೆಲಸ ಮಾಡಬೇಕಾದ್ರೆ ಅವನ ಯೋಗ್ಯತೆ. ಎರಡನೇದಾಗಿ ಅನಾದಿ ಕರ್ಮೈವ, ಹಿಂದಿನ ಕಲ್ಲು ಕರ್ಮ ಇದೆಯಲ್ಲ ಆ ಕರ್ಮ ಎಲ್ಲ ಕೌಂಟ್ ಆಗುತ್ತೆ, ಹಿಂದಿನ ಕರ್ಮ ಕೌಂಟ್ ಆಗುತ್ತೆ. ಇವತ್ತೊಂದು ಪಿ ಯು ಸಿಯಲ್ಲಿ ಇದ್ದಾನೆ ಅಂದರೆ ಎಸ್ ಎಲ್ ಸಿ ಅವರು ಮುಗಿಸಿದ್ದಾನೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಎಮ್ ಎಸ್ ಸಿ ಓದ್ತಿದ್ದಾನೆ, ಬಿ ಎಸ್ ಸಿ ಓದಿದ್ದಾನೆ ಅಂತ ಅರ್ಥ. ಅದೇ ರೀತಿಯಲ್ಲಿ ಮುಂದೆ ಹೋಗ್ತೇವಲ್ಲ ನಾವೀಗ, ಇವತ್ತು ಪ್ರೆಸೆಂಟ್ ಇಸ್ ದ ರಿಸಲ್ಟ್ ಆಫ್ ಪಾಸ್ಟ್ ಅಂತ ಹೇಳುತ್ತೆ, ಅದೇ ರೀತಿಯಲ್ಲಿ ಫ್ಯೂಚರ್ ವಿಲ್ ಬಿ ದ ರಿಸಲ್ಟ್ ಆಫ್ ಪ್ರೆಸೆಂಟ್. ಅದು ಒಂದು. ಇದಕ್ಕೆ ಕರ್ಮ ಥಿಯರಿ ಅಂದರೆ ಇದೇ, ಏನೂ ಮಾಡದೇನೆ ಮನುಷ್ಯ ಹಿಂದಿನ ಕರ್ಮ. ನಮ್ಮೆಲ್ಲ ಅನೇಕರು ತಮಾಷೆ ಮಾಡ್ತಿರ್ತಾರೆ, ಇವೆಲ್ಲ ಕರ್ಮವಾದಿಗಳು, ಹಾಗೆ ಮಾಡಿದ್ರೆ ಹೀಗಾಗತ್ತೆ, ಹೀಗೆ ಮಾಡಿದ್ರೆ ಹಾಗಾಗತ್ತೆ ಅಂತ ಹೇಳ್ತಾರೆ. ಹೌದು, ಹಾಗಾಗಿ ಆಗುತ್ತೆ. ಇವತ್ತು ಕರ್ಮ ಥಿಯರಿ ಎಂಬುದು ಸೈನ್ಸ್. ಅದು ಒಂದು. ಇವತ್ತು ಪಿ ಯು ಸಿಯಲ್ಲಿ ಆರ್ಡ್ಸ್ ಫಸ್ಟ್ ರ್ಯಾಂಕು, ಬಿ ಇ ಹೋದ್ರೆ ನಕ್ಕಿಬಿಡ್ತಾರೆ, ಅಡ್ಮಿಷನ್ ಅಪ್ಲೈ ಮಾಡಬೇಡ ಅಂತ ಹೇಳಿಬಿಡ್ತಾರೆ. ಯಾಕೆ ರ್ಯಾಂಕ್ ಅಲ್ಲೋ ಬುದ್ಧಿವಂತನಲ್ಲ ಎಲ್ಲ ಇದೆಯಾ, ಇದಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿಬಿಡ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದು ಫ್ಯಾಕ್ಟ್. ಹಿಂದಿನದಲ್ಲಿ ನೋಡಬೇಡಿ ಸರ್, ಇವತ್ತೇ ಕೊಡಿ ಅಂತ ಕೇಳಿದರೆ ಅವ್ರು ಏ ಒಂದು ದಿವಸಕ್ಕೆ ವಾಪಸ್ ಬರ್ತಾರೆ, ಏನೇನೋ ಅರ್ಥ ಆಗೋದಿಲ್ಲ ಅವ್ರಿಗೆ, ಎ ಬಿ ಸಿ ಕೂಡ ಗೊತ್ತಾಗೋದಿಲ್ಲ. ಯಾಕೆ? ಅವನ ಜ್ಞಾನ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಅಂದರೆ ಪ್ರತಿಯೊಂದರಲ್ಲೂ ಕೂಡ ಒಂದು ಕರ್ಮ ಅನ್ನೋದು ಇದ್ದೇ ಇದೆ. ಆ ಕರ್ಮ ಅನ್ನೋದು ಮುಂದಿನ ಕರ್ಮಕ್ಕೆ ಕೋ ಕೊಟ್ಟ ಕೊಡ್ತಾನೆ ಇರುತ್ತೆ. ರಿಸಲ್ಟ್ ಆಗ ನೀರು ಹಾಕಿದ ಸಸ್ಯ ಬೆಳೀತು, ಬೆಳೆದ ಮೇಲೆ ಚಿಗುರು ಬಂತು, ಆಮೇಲೆ ಹೂ ಬಿಡ್ತು, ಆಮೇಲೆ ಹಣ್ಣಾಯಿತು. ಪ್ರೋಸೆಸ್ ಅದು ಒಂದು. ಅವೆಲ್ಲ ಹೂ ಬೇಡ, ಬರೀ ಹಣ್ಣು ಡೈರೆಕ್ಟ್ ಬರಲಿ ಅಂತ ಕೇಳಿದರೆ ಸಾಧ್ಯನೇ ಇಲ್ಲ. ಅದು ಕಾರ್ಯಕಾರಣ ಭಾವ ಅಂತ ಏನು ಕರಿತೇವೆ, ಕಾಸ್ ಅಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಅಂತ ಏನು ಕರಿತೇವೆ, ಅದು ಯಾವಾಗಲೂ ಇರತಕ್ಕಂಥದ್ದು. ಆ ಕರ್ಮ ಥಿಯರಿ ಎಂಬುದು ಏನು, ಇವತ್ತು ಕೆಟ್ಟದಾಗಿ ಬದುಕಿದ ಅಂದರೆ ಕೆಟ್ಟ ರಿಸಲ್ಟ್ ಬರಲೇಬೇಕು ಅವನು, ಒಳ್ಳೆಯದಾಗಿ ಬದುಕಿದ ಅಂದರೆ ಒಳ್ಳೆ ಫಲ ಕಾಣಲೇಬೇಕು, ಅದು ವ್ಯತ್ಯಾಸ ಇಲ್ಲ. ಸೊ ಅನಾದಿ ಕರ್ಮ ಅನ್ನೋದೊಂದಿದೆ, ಜೀವನ ಸ್ವರೂಪ ಯೋಗ್ಯತೆ ಅನಾದಿ ಕರ್ಮ. ಥರ್ಡ್ ಫ್ಯಾಕ್ಟರ್ ಅಂದರೆ ಪ್ರಯತ್ನ ಅಂತ ಕರೀತಾರೆ. ಎರಡೂ ಇದೆ. ಈಗ ಎಫರ್ಟ್ ಹಾಕಬೇಕು ಅವನಿಗೆ. ಪಿ ಯು ಸಿ ಫಸ್ಟ್ ಆಗತ್ತೆ, ಮನೇಲಿ ಕೂತ್ಕೊಂಡ್ಬಿಟ್ರೆ ಹಾಗೆ ಕೂತಿರ್ತಾನೆ ಅಷ್ಟೇ, ಮುಂದೆ ಯಾವ ಕೋರ್ಸು ಇಲ್ಲ, ಕೆಲಸನೂ ಇಲ್ಲ. ನೋಡ್ಬೇಕು ಎಲ್ಲಿ ಕೆಲಸ ಇದೆ, ಯಾವ ಓದಿದೆ ನೋಡಿಬಿಟ್ಟು ಓದ್ತಾ ಹೋದರೆ ಅವ ಅಪ್ಲೈ ಮಾಡ್ತಾನೆ, ಹೋಗ್ತಾನೆ, ಫೀಸ್ ಕಟ್ಟಬೇಕು, ಎಲ್ಲ ಮಾಡಬೇಕು. ಅದೆಲ್ಲ ಕೂಡ ಅದೆಲ್ಲ ಮಾಡೋದೆಲ್ಲ ಫಸ್ಟ್ ರ್ಯಾಂಕ್ ಅಂತ ಕೂತ್ಕೊಂಡ್ರೆ ಫಸ್ಟ್ ರ್ಯಾಂಕ್ ಉಚ್ಚ ಅಂತ ಆಗ್ತಾನೆ ಹೊರತು ಏನು ಉಪಯೋಗ ಇಲ್ಲ. ಅದು ಅದು ಪ್ರತಿಷ್ಠೆ ಇದ್ದಲ್ಲ, ಆಮೇಲೆ ಕ್ಲಾಸ್ಗೆ ಹೋಗ್ಬೇಕು, ಎಲ್ಲ ಅಡ್ಮಿಷನ್ ಆದಮೇಲೆ ಉಳಿದುಳ್ಳಂತಾನೆ ಇರಬೇಕು ಅವ್ನು, ಬೇರೆ ದಾರಿ ಇಲ್ಲ. ಓದೋದನ್ನು ಓದಬೇಕು, ಎಷ್ಟೇ ಮೇಸ್ಟ್ ಹೇಳಿಕೊಟ್ರು ಕೂಡ ವಿದ್ಯಾರ್ಥಿ ತಾನು ಓದಲೇಬೇಕು. ಇವನ ಪ್ರಯತ್ನ ಅಂತ ಒಂದು ಇದ್ದೇ ಇದೆ. ಈ ಮೂರರ ಮೇಲೆ ಒಟ್ಟು ಸಾಧನೆ ಅವಲಂಬಿಸಿರುತ್ತೆ ಭಗವಂತ ಹೇಳುತ್ತಾನೆ. ಏತಾನ್ಯನುಸೃತ್ಯ ಫಲಂ ದದಾನಿ ಇತಿ ಅಶ್ಚೈವ ಸಂಕಲ್ಪ ಇತಿ ಸ್ವತಂತ್ರತ. ಅದಕ್ಕೆ ಅರ್ಹತೆ, ಅಪೇಕ್ಷೆ ಮತ್ತು ಪ್ರಯತ್ನ, ಮೂರರಿಂದ ಒಂದು ಸಾಧನೆ ಆಗುತ್ತೆ ಹೊರತು ಇಲ್ಲದೆ ಹೋದ್ರೆ ಆಗೋದಿಲ್ಲ. ಇದು ಪ್ರತಿಯೊಬ್ಬ ಇಂಜಿನಿಯರ್ ಆಗಲಿಕ್ಕೆ ಅದಾಗಲಿಕ್ಕೆಲ್ಲ ಪ್ರತಿಯೊಂದು ಕೆಲಸಕ್ಕೂ ಮೂರು ಬೇಕೇ ಬೇಕು. ಅಂದರೆ ಅಧ್ಯಾತ್ಮ ಅಂದರೆ ವೇದಾಂತ ಅಂದರೆ ಯಾವುದೋ ಹಳಬರು ಹಣ್ಣು ಮುದುಕರು ಕೇಳ್ತಾ ಕೂಡ ವಿಚಾರ ಅಷ್ಟೇ ತಿಳ್ಕೊಳ್ಳೋಕೆ ಹೋಗಬಾರದು. ಪ್ರತಿಯೊಬ್ಬರಿಗೂ ಬೇಕಾದಂಥ ಪ್ರತಿನಿತ್ಯದ ಜೀವನಕ್ಕೆ ಬೇಕದು. ಆಹಾರ ಅನ್ನೋದು ಚಿಕ್ಕ ಮಗುವಿಗೂ ಬೇಕು, ದೊಡ್ಡವನಿಗೂ ಬೇಕು, ಮುದುಕರಿಗೂ ಬೇಕು, ಸಾಯೋಗರಿಗೂ ಆಹಾರ ಬೇಕೇ ಬೇಕು. ಅದೇ ತರಹ ಜ್ಞಾನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಯಾವುದೋ ಒಂದು ಗುಂಪಿಗೆ ಜ್ಞಾನ ಅಂದರೆ ಅರ್ಥ ಇಲ್ಲ, ಯಾವುದೋ ಒಂದು ಕೋಮಿಗೆ ಜ್ಞಾನ, ಗುಂಪಿಗೆ ಜ್ಞಾನ ಅಂದರೆ ಮೂರ್ಖತನ. ಪ್ರತಿಯೊಬ್ಬರಿಗೂ ಜ್ಞಾನ ಬರಲೇಬೇಕು. ಆ ಸ್ವಭಾವ ಹಠ ಅಂತ ಕರೆದ್ರಲ್ಲ, ಎಲ್ಲರ ಯೋಗ್ಯತೆ ಒಂದೇ ರೀತಿ ಇಲ್ಲ, ಅದು ಇಂಪಾರ್ಟೆಂಟ್. ಅದು ಬ್ರಹ್ಮಾಂಡಮಾರಭ್ಯ ಕಲಿಶ್ಚ ಯಾವತ್, ಬ್ರಹ್ಮದೇವರ ಯೋಗ್ಯತೆ ಭಾರಿ ದೊಡ್ಡ ಯೋಗ್ಯತೆ, ಗ್ರಾಜ್ಯುಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಆಮೇಲೆ ಕಲಿ ಇದ್ದಾನಲ್ಲ ಅವನು ವರಷ್ಟು ಯೋಗ್ಯತೆ ಅವನು. ಬೆಸ್ಟ್ ಅಂದರೆ ವಾಯು ಸಾಕ್ಷಾತ್ ಬ್ರಹ್ಮವಾಯುಗಳು, ವರ್ಷ್ಟ್ ಅಂದರೆ ಕಲಿಯಲು ದುರ್ಯೋಧನ ಸ್ಮೃತ. ಹೀಗಿದೆ. ಇನ್ ಬಿಟ್ವೀನ್ ಉಳಿದವರೆಲ್ಲ ಬರ್ತಾ ಇದ್ದಾರೆ. ಒಂದು ಕ್ಲಾಸ್ನಲ್ಲಿ ಎಲ್ಲ ಒಂದೇ ರೀತಿ ಇರೋದಿಲ್ಲ. ಕೆಲವು ಅವನ ಕೆಪಾಸಿಟಿನೇ ಅಷ್ಟು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಪಾಪ ಭಾರಿ ದಡ್ಡ ಪಾಸ್ ಆಗಿಬಿಟ್ರೆ ಅವನಿಗೆ ಅಭಿನಂದನೆ ಮಾಡ್ತಾರೆ, ವಾರ ಹಾಕಿಬಿಡ್ತಾರೆ, ಬಿಡುವಾರ ಎಷ್ಟು ದಿವಸ ಫೇಲ್ ಆಗಿದ್ದೆ, ಪುಣ್ಯಕ್ಕೆ ಪಾಸ್ ಆಗಿಬಿಟ್ಟಿ ಅಂತ ಹೇಳಿ. ಅದು ರ್ಯಾಂಕ್ ಬರೋದು ಫಸ್ಟ್ ಕ್ಲಾಸ್ ತೋಡ್ರಿ ಬೈತಾರೆ, ಏರಯ್ಯ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟು ನೀನಂತೂ ಈಗ ಮಾಡೋದ ಅಂತ ಕೇಳ್ತಾರೆ. ನೋಡಿ, ಅವನಿಗೆ ಅಭಿನಂದನೆ ಮಾಡಿದ್ರೆ ಮಾಡೋದು, ಯಾಕೆ ಯೋಗ್ಯತೆ ಜಾಸ್ತಿ ಇದೆ ಅವನಿಗೆ. ಯೋಗ್ಯತೆ ಜಾಸ್ತಿ ಇದ್ದವನು ಕಡಿಮೆ ಪ್ರಯೋಜನ ತಗೊಂಡ ದಡ್ಡ ಅಂತ ಕರೀತಾರೆ. ಈಗ ನಡ್ಕೊಂಡು ಓಡೋನು ಹೋಗಿಬಿಟ್ರೆ 10 ಕಿಲೋಮೀಟರ್ ಹೋದ್ರೆ ಪ್ರೈಜ್ ಕೊಟ್ಬಿಡ್ತಾರೆ, ಕಾರಲ್ಲಿ 10 ಕಿಲೋಮೀಟರ್ ಹೋದ್ರೆ ರೋಡ್ ಬಿಟ್ಟು ಅಲ್ಲಿ ಗ್ರೌಂಡ್ಗೆ ಹೋಗು ಅಂತ ಹೇಳ್ತಾರೆ. 10 ಕಿಲೋಮೀಟರ್ ಹೋದ್ರೆ ಕಾರ್ ತರ್ತೀಯ ರೋಡ್ಗೆ, ಕಾರ್ ಅದು ಇಂಪೋರ್ಟೆಡ್ ಕಾರ್ ಮಾಡ್ತಿದ್ರೆ ಗತಿ ಏನು ಅಂತ ಕರೀತಾರೆ. ಅದು ತಂದೆಯ ಸ್ಪೀಡ್ ಒಂದಿದೆ. ಅದಕ್ಕೆ ಯೋಗ್ಯತೆ ಎಂಬುದು ಡಿಫರ್ ಆಗ್ತಾ ಹೋಗುತ್ತೆ. ಯೋಗ್ಯತೆ ಅನ್ನೋದು ಒಂದೇ ರೀತಿ ಯಾರದು ಇಲ್ಲ. ಅದಕ್ಕೆ ತಾರತಮ್ಯ ಅಂತ ಕರೆದೆ. ತಾರತಮ್ಯ ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ. ತಾರತಮ್ಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಉಂಟು. ಎರಡು ವ್ಯಕ್ತಿಗಳು ಒಂದು ರೀತಿ ಇಲ್ಲ ಜಗತ್ತಿನಲ್ಲಿ. ಮಧ್ವ ಸಿದ್ಧಾಂತ ಅಂದ್ರೆ ಅದೇ, ಇಬ್ಬರು ಮುಖ ಹೊಂದಿರೋದು ಯಾರಾದ್ರೂ ತೋರಿಸ್ಬಿಡಿ ನೋಡಂತೆ, ನಮಗೆ ಆಶ್ಚರ್ಯ ಆಶ್ಚರ್ಯ. ಅದೇ ಎರಡು ಕಣ್ಣು, ಒಂದು ಮೂಗು, ಒಂದು ಬಾಯಿ, ಎರಡು ಕಿವಿ, ಇಷ್ಟೇ. ಎಷ್ಟು ವೆರೈಟಿ ಪರಮಾತ್ಮ ಮಾಡಿ ಇನ್ಫೈನೈಟ್. ಈ ಪರ್ಮಿನೆಂಟ್ ಕಾಂಬಿನೇಷನ್ ಮ್ಯಾಥಮೆಟಿಕ್ಸ್ ಪ್ರಕಾರ ಆಶ್ಚರ್ಯ ಪಡಬೇಕು. ಏನು ನೋಡಿ ಎಲ್ಲರೂ ಒಂದೇ ರೀತಿ ನಡೀತಾರಲ್ಲ, ಆಶ್ಚರ್ಯ ನಡಬೇಕು. ಎಲ್ಲರೂ ತಮ್ಮದೇ ಆದ ಟೈಪ್ ಬೇರೆ, ಒಂದೇ ರೀತಿ ನಡಲಿಕ್ಕಾಗೋದಿಲ್ಲ. ಒಂದೇ ರೀತಿ ಧ್ವನಿ ಇಲ್ಲ, ಒಂದೇ ರೀತಿ ಧ್ವನಿ ಇಲ್ಲ. ಎಷ್ಟು ಭಗವಂತನ ಮ್ಯಾಜಿಕ್ ಅದು ಒಂದು. ಇಷ್ಟು ಫೋನ್ ಇದೆ ಮಾಡೇ ಕರೆಕ್ಟಾಗಿ ಒಂದು ನಂಬರ್ ಅದೇ ನಂಬರ್ಗೆ ಹೋಗುತ್ತೆ. ಸೈನ್ಸಿನ ಮ್ಯಾಜಿಕ್ ಅದು ಒಂದು. ಆ ರೀತಿ ಡಿಫ್ರೆನ್ಸ್ ಇಲ್ಲದವ್ರು ಎಲ್ಲರ ಫೋನ್ ಒಂದೇ ಕಡೆ ಹೋಗಬೇಕಾಗಿತ್ತು. ಭೇದ ಒಪ್ಪದೆ ಹೋಗ್ಬಿಟ್ಟು ಎಲ್ಲಾದ್ರು ಚೀಫ್ ಮಿನಿಸ್ಟರ್ ಫೋನ್ ಅದ್ರ ಗತಿ ಏನಾಗಬೇಕಿತ್ತು? ಸರಿಯಲ್ಲ. ಅವ್ರು ಒಂದು ನಂಬರ್ ಅಲ್ಲಿ ಎಂಟೈರ್ ಇದೇ ಚೇಂಜ್ ಆಗಿಬಿಡುತ್ತೆ ರೆಡಿ. ಎಂತ ಮ್ಯಾಜಿಕ್ ಇದು! ಕೋಡ್ ಒಳಗೆ ಒಂದು ನಂಬರಿಗೆ ಸ್ಟೇಟೇ ಚೇಂಜ್ ಆಗೋಗುತ್ತೆ ಕೆಲಸ. ಇದೆಲ್ಲ ಭೇದ ಅಂದ್ರೆ ಇದೇನು? ಇವೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಸೈನ್ಸ್ ಆ ಟೆಕ್ನಾಲಜಿ ಆಗ್ತದೆ. ಇವತ್ತು ಬರೀ ನ್ಯೂಟನ್ಸ್ ಆಗ್ತಿರೋದು ಏನೂ ಆಗ್ತಿರಲಿಲ್ಲ, ಅಪ್ಲೈ ಮಾಡಿದ್ರಲ್ಲ ವಂಡರ್ ಶುರುವಾಯ್ತು. ಅದರಿಂದ ಬರೀ ನ್ಯೂಟನ್ಸ್ ಬೈಪಾಟ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಇವತ್ತು ಯಾವುದೇ ಲಾನ ಅಪ್ಲೈ ಮಾಡಿದ್ರೆ ಮಾತ್ರ ಕೆಲಸಕ್ಕೆ ಬರೋದು. ಅದು ಸೈನ್ಸ್, ಅದು ಟೆಕ್ನಾಲಜಿ. ಇವತ್ತು ನಮ್ಮ ಫಿಲಾಸಫಿನ ಅಪ್ಲೈ ಮಾಡಿಕೊಂಡ್ರೆ ಆಗ ಅದು ತಂತ್ರಶಾಸ್ತ್ರ ಅಂತ ಕರೀತಾರೆ. ಇದೆಲ್ಲ ಯೋಚನೆ ಮಾಡಬೇಕು. ಆದ್ದರಿಂದ ಪ್ರತಿಯೊಬ್ಬರಲ್ಲೂ ಭೇದ ಇದೆ, ಭೇದಕ್ಕೆ ತಕ್ಕಂತೆ ತಾರತಮ್ಯ ಇದೆ. ಅದಕ್ಕೆ ತಕ್ಕಂತೆ ಅವರು ಕಾರ್ಯಗಳನ್ನು ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಭಗವಂತ ಫಲ ಕೊಡ್ತಾನೆ. ಆದ್ದರಿಂದ ಭಗವಂತ ಪಕ್ಷಪಾತಿ ಅಲ್ಲ. ಇದು ಒಂದು ಹಂತದ ವಿವರಣೆ ಇದೆಲ್ಲ ಕೂಡ. ಮತ್ತೆ ದೇವರು ಸುಬ್ಸೂಡೆ ಮಾಡಕ್ಕೆ ಬರುತ್ತೋ ಅಂದ್ರೆ ಮಾಡಕ್ಕೆ ಬರುತ್ತೆ, ಹಾಗೆಲ್ಲ ಮಾಡೋದಿಲ್ಲ ಪರಮಾತ್ಮ. ಯಾರನ್ನು ಏನು ಬೇಕಾದ್ರೂ ಪರಮಾತ್ಮ ಮಾಡಿಬಿಡ್ತಾನೆ, ಆದರೆ ಮಾಡೋದಿಲ್ಲ. ಇಷ್ಟೆಲ್ಲ ಸಾಧನೆ ಮಾಡಿಸೇ ಮಾಡ್ತಾನೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಸೊ ಬೈಪಾಸ್ ಮಾಡಕ್ಕೆ ಬರೋದಿಲ್ಲ ಅದನ್ನು. ಪರಮಾತ್ಮನ ವ್ಯವಹಾರದೊಳಗೆ ಎಂದೂ ಕೂಡ ಈ ಅವ್ಯವಹಾರಕ್ಕೆ ಅವಕಾಶವೇ ಇಲ್ಲ. ಏತಾನ್ಯನುಸೃತ್ಯ ಫಲಂ ದದಾನೆ ಇತ್ಯಶ್ಚೈವ ಸಂಕಲ್ಪ ಇತಿ ಸ್ವತಂತ್ರತಾ. ದೇವರು ಸ್ವತಂತ್ರ, ಏನ್ ಬೇಕಾದ್ರೂ ಮಾಡಲಿಂದ ಏನ್ ಬೇಕಾದ್ರೆ ಮಾಡ್ತಾನೆ, ಆದರೆ ನಿಯಮವನ್ನು ಇಟ್ಕೊಂಡೇ ಮಾಡ್ತೇನೆ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ದೇವರು ಒಳ್ಳೆಯದಕ್ಕೆ ಒಳ್ಳೆ ಫಲ, ಕೆಟ್ಟದಕ್ಕೆ ಕೆಟ್ಟ ಫಲ ಕೊಡ್ತಾನೆ. ಆದ್ರಿಂದ ಕೆಟ್ಟ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಕೊಟ್ಬಿಡಲಿ ದೇವ್ರು ನೋಡೋಣ ಅಂತ ಕೇಳಿದ್ರೆ ಕೊಡೋ ಶಕ್ತಿ ಇದೆ, ಹಾಗೆಲ್ಲ ಕೊಡೋದಿಲ್ಲ ಪರಮಾತ್ಮ. ಅದು ಮೋಸ ಅಂತ ಕರೀತಾರೆ. ದೇವರು ಎಂದು ಮೋಸ ಮಾಡೋದಿಲ್ಲ. ಆದ್ರಿಂದಾಗಿನೇ ನಿಯಮಕ್ಕೆ ತಕ್ಕಂತೆ ಬದುಕಬೇಕು. ಇದೆಲ್ಲ ಭಗವಂತ ಗೀತೆಯಲ್ಲಿ ತಾನೇ ಹೇಳ್ತಾನೆ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅರ್ಜುನ, ಒಳ್ಳೆಯದನ್ನು ಮಾಡಿದ ಯಾವನಿಗೂ ಕೆಟ್ಟದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುತ್ತಾರೆ. ತನ್ನದೇ ನಿಯಮ, ಭಗವಂತ ಮಾಡಿಕೊಂಡ ನಿಯಮ. ಈ ದೃಷ್ಟಿಯಲ್ಲಿ ನೋಡು ಧರ್ಮರಾಜ, ಇದು ಶಾಸ್ತ್ರ ತತ್ವ ಇದು. ಆಮೇಲೆ ಪರಮಾತ್ಮ ಏನ್ ಮಾಡಿದ್ದಾನೆ? ಈ ಜಗತ್ತು ಒಂದು ರಥ ಇದು. ಒಂದು ರಥ ಎಳಿಲಿಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಎಲ್ಲ ಎಳೆಯರೇ ಆಗಿಬಿಟ್ಟು ದೇವರು ಕೂಡಿಸೋದು ಯಾರು, ಅದು ಮಂಗಳಾರತಿ ಮಾಡೋದು ಯಾರು, ಎಲ್ಲ ವ್ಯವಸ್ಥೆ ಆಗಬೇಕಲ್ಲ. ಅದಕ್ಕೆ ಹಂಚಿದ್ದಾನೆ ಕೆಲಸ. ದೇವರನ್ನು ಕೂಡಿಸಿ ಮಂಗಳಾರತಿ ಎತ್ತವನೊಬ್ಬ, ಎಳೆಯವನೊಬ್ಬ, ಕಂಟ್ರೋಲ್ ಮಾಡ್ತಾನೊಬ್ಬ, ಗಲಾಟೆ ಮಾಡದಂತೆ ಕಂಟ್ರೋಲ್ ಮಾಡ್ತಾನೆ ಇನ್ನೊಬ್ಬ. ಸುಮ್ಮನೆ ಎಳ್ಕೊಂಡು ಹೋಗೋ ಊದು ಎಳ್ಕೊಂಡು ಹೋಗ್ಬಿಡ್ತಾರೆ, ಯಾರನ್ನ ಹೋಗ್ಬಿಟ್ರೆ ಗತಿ ಏನು? ಗಾಳಿಗಳನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಕೆಲವು. ಅವ್ರು ಎಳೆದು ಮುಂದೆ ಹೋಗಬಾರದು, ಹೋದ್ ಯಾರನ್ನ ಹೋಗ್ಬಿಡುತ್ತೆ. ಆಮೇಲೆ ಕಂಟ್ರೋಲ್ ಮಾಡ್ತಾನೆ ಇರ್ತಾರೆ. ಇಷ್ಟೆಲ್ಲ ಇದರ ರಥೋತ್ಸವ ಆಗುತ್ತೆ. ಅದಕ್ಕೆ ಭಗವಂತ ಏನ್ ಮಾಡಿದ್ದಾನೆ? ಕರ್ಮಾಣಿ ಪ್ರವಿಭಕ್ತಾನಿ, ಕರ್ಮಗಳನ್ನು ಹಂಚಿಬಿಟ್ಟಿದ್ದಾನೆ. ಕರ್ಮಗಳನ್ನು ವಿಭಾಗ ಮಾಡಿ ಆಫೀಸ್ನ ಎರಡೂ ಆಫೀಸರ್ಸ್ ಆಗಿಬಿಟ್ರೆ ಕಥೆ ಗುಡಿಸೋನು ಯಾವನು? ಫೈಲ್ ಮೂವ್ ಮಾಡೋದು ಯಾವನು? ಬೆಲ್ ಹೊಡಿಯೋನು ಯಾವನು? ಆ ದೃಷ್ಟಿಯಿಂದ ಹೇಗೆ ಲೆಕ್ಚರರ್ಸ್ ಇರ್ತಾರೋ, ಸ್ಟೂಡೆಂಟ್ಸ್ ಇರ್ತಾರೋ, ಅಟೆಂಡರ್ಸ್ ಇರ್ತಾರೆ, ಇವು ಆಫೀಸರ್ಸ್, ನಾನ್ ಆಫೀಸ್ ಸ್ಟಾಫ್ ಬೇರೆ, ಟೀಚಿಂಗ್ ಸ್ಟಾಫ್ ಬೇರೆ, ಅದಿದ್ರೆ ಮಾತ್ರ ಇನ್ಸ್ಟಿಟ್ಯೂಷನ್ ಆಗುತ್ತೆ. ಯೋಚನೆ ಮಾಡಿದರೆ ಈ ಕರ್ಮ ಒಂದು ಮನೆಯಲ್ಲಿ ಎಷ್ಟು ವ್ಯವಸ್ಥೆ ಬೇಕು ನೋಡಿ. ಅಡಿಗೆ ಮಾಡೋರೇ ಬೇರೆ, ಇದು ಮಾಡೋದೇ ಬೇರೆ, ಎಲ್ಲರೂ ಊಟ ಮಾಡ್ತಾ ಕೂತ್ಕೊಂಡು ಅಡಿಗೆ ಮಾಡೋರೇ ಯಾರು ಈ ಮಧ್ಯೆ? ಸಂಪಾದನೆ ಮಾಡೋನೊಬ್ಬ ಇದ್ದಾನೆ, ಅಡಿಗೆ ಮಾಡ್ತಾರೆ, ವ್ಯವಸ್ಥೆ ಬಡಿಸೋ ವ್ಯವಸ್ಥೆ ಇದೆ, ಎಲ್ಲ ಆಗಬೇಕಲ್ಲ. ಅದಕ್ಕೆ ಪರಮಾತ್ಮ ಏನ್ ಮಾಡಿದ್ದಾನೆ? ನಾಲ್ಕು ವರ್ಣಗಳನ್ನು ಮಾಡಿದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾಲ್ಕು ವರ್ಣಗಳಿವೆ. ಬ್ರಾಹ್ಮಣನ ಕೆಲಸ ನಾಲೆಜ್ ಪ್ರೊಟೆಕ್ಟ್ ಮಾಡು. ಎಲ್ಲ ಥಿಯರಿಟಿಕಲ್ ಆಸ್ಪೆಕ್ಟ್ ಎಲ್ಲ ಬ್ರಾಹ್ಮಣನಿಗೆ ಸೇರಿತ್ತು. ಇವತ್ತು ಕಾಲೇಜ್ ಲೆಕ್ಚರರ್ಸ್ ಇರ್ತಾರೆ, ಅದರಲ್ಲಿ ಹ್ಯುಮ್ಯಾನಿಟೀಸ್ ಇರ್ತದೆ, ಅವ್ರಿಗೆ ಪ್ರಾಕ್ಟಿಕಲ್ ಕಾಸ್ಟ್ ಹೆಸರೇ ಇಲ್ಲ, ಆರಾಮಾಗಿ ಪಾಠ ಹಿಡ್ಕೊಂಡು ಹೋಗೋದಷ್ಟೇ. ಆದರೆ ಕೆಲಸ ಅಲ್ಲೇನೇ ಅದು, ಕೆಲಸ ಹೌದು. ಅದಕ್ಕೆ ಬರೀ ಜ್ಞಾನ ಕೊಡೋದಿದೆಯಲ್ಲ, ಅದಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ್ದಾನೆ? ಎಜುಕೇಷನ್ ಡಿಪಾರ್ಟ್ಮೆಂಟ್, ಬ್ರಾಹ್ಮಣರಂದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟ್, ಅದು ಬರೀ ಜ್ಞಾನ ಕಾರ್ಯ ಅಷ್ಟೇ ಮಾಡಿ, ಅಡ್ಮಿನಿಸ್ಟ್ರೇಷನ್ ಇಲ್ಲ ಅವರಿಗೆ. ಎಂದು ರಾಜನಾಗಬಾರದು ಬ್ರಾಹ್ಮಣ. ಬ್ರಾಹ್ಮಣರು ಎಲ್ಲ ಮಾಡ್ಕೊಂಡು ಬೈತಿರ್ತಾರಲ್ಲ ಜನ, ಆ ರೀತಿ ಮಾಡ್ಕೊಂಡು ಎಲ್ಲ ಬ್ರಾಹ್ಮಣ ರಾಜರಾಗಿಬಿಡ್ತಾ ಇದ್ರು. ಆದ್ರೆ ಬ್ರಾಹ್ಮಣ ರಾಜ್ಯ ಆಳಬಾರದು ಅಂತ ಮಾಡ್ಕೊಂಡು, ಬ್ರಾಹ್ಮಣ ರಾಜ್ಯ ಆಳಬಾರದು. ಯಾಕೆ? ಅವ್ರ ಜ್ಞಾನ ಕಾರ್ಯ ಸಫರ್ ಆಗುತ್ತೆ. ಜ್ಞಾನ ಕಾರ್ಯ ಸಫರ್ ಆಗೋದ್ರಿಂದ ಎಕ್ಸ್ಕ್ಲೂಸಿವ್ಲಿ ಅವ್ರು ಜ್ಞಾನ ಕಾರ್ಯ ಮಾಡಿಕೊಂಡೇ ಇರಬೇಕು. ಕ್ಷತ್ರಿಯ ಅಡ್ಮಿನಿಸ್ಟ್ರೇಷನ್, ನಾವು ಅಡ್ಮಿನಿಸ್ಟ್ರೇಷನ್ ಟೀಚಿಂಗ್ ಅವನದು, ಅಡ್ಮಿನಿಸ್ಟ್ರೇಷನ್ ಎಲ್ಲ ಕ್ಷತ್ರಿಯ ಇರುತ್ತೆ. ಅದನ್ನ ಅವನ ಗೈಡೆನ್ಸ್ ಬ್ರಾಹ್ಮಣನದು, ಅಡ್ಮಿನಿಸ್ಟ್ರೇಷನ್ ನೀವಂದು. ಬಿಸಿನೆಸ್ ಎಲ್ಲ ವೈಶ್ಯರದು, ಬಿಸಿನೆಸ್ ಆಗಬೇಕಲ್ಲ ವೈಶ್ಯರದು. ಅದೇ ರೀತಿಯಲ್ಲಿ ಮೂರು ಜನ ಕಾಂಟ್ಯಾಕ್ಟ್ ಮಾಡಬೇಕಲ್ಲ, ಅದು ಶೂದ್ರಣ ಕೆಲಸ. ಆಗ ಕರೆಕ್ಟ್. ಇವತ್ತು ಸರ್ಕಾರದಲ್ಲೂ ಕೂಡ ಚಾತುರ್ವರ್ಣ ಬೈತಾರೆ, ವರ್ಣಾಶ್ರಮವನ್ನು ಬೈತಾರೆ. ಕ್ಲಾಸ್ ಒನ್, ಕ್ಲಾಸ್ ಟು, ಕ್ಲಾಸ್ ತ್ರೀ, ಕ್ಲಾಸ್ ಫೋರ್, ಅಲ್ಲಿ ಇದ್ದಿದ್ದೆ ತಪ್ಪು. ಇಲ್ಲಿ ಕ್ಲಾಸ್ ಫೋರ್ ಬೈತಾರೆ, ಅಲ್ಲಿ ಕ್ಲಾಸ್ ಫೋರ್ ಬರ್ತಾರೆ. ಏನು ಆಶ್ಚರ್ಯ ಇದು! ಭಗವದ್ಗೀತೆ ಹೇಳುತ್ತೆ, ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಹಿಂದೆ ಹೇಳಿದ್ದೇನಲ್ಲ, ಮನೆಯಲ್ಲೇ ಚಾತುರ್ವರ್ಣ ಇದೆ, ಮನೆಯಲ್ಲಿ ಚಾತುರ್ವರ್ಣ ಇದೆ. ಅದು ಜ್ಞಾನ ಕಾರ್ಯ ಹೇಳೋರು ಇದ್ದಾರಲ್ಲ, ಅದು ಬ್ರಾಹ್ಮಣನ ಕೆಲಸ. ಅದು ಕೆಲಸ ಮಾಡಿಸೋದೆಲ್ಲ ಮೇಲ್ವಿಚಾರಣೆ ಮಾಡ್ತಾನಲ್ಲ, ಕ್ಷತ್ರಿಯನ ಕೆಲಸ ಅದು. ಎಲ್ಲ ಓಡಾಡೋ ಕೆಲಸ ಮಾಡೋದೆಲ್ಲ ಶೂದ್ರನ ಕೆಲಸ. ಅಂದಿಗೆ ಒಬ್ಬ ಸಾಮಾನು ತರ್ತಾನಲ್ಲ, ವೈಶ್ಯನ ಕೆಲಸ. ಈ ರೀತಿ ನಾಲ್ಕು ಮಾಡದೆ ಹೋದರೆ ಕೆಲಸ ಸಣ್ಣ ಮನೆಯಲ್ಲೇ ಬೇಕದಕ್ಕೆಲ್ಲ ಕೂಡ. ಅವ ಒಬ್ಬೊಬ್ಬನೇ ಇದ್ದಾನೆ, ಎಲ್ಲ ಕೆಲಸ ತಾನೇ ಮಾಡ, ಬ್ರಾಹ್ಮಣನ ಕೆಲಸ ತಾನೇ ಮಾಡಬೇಕು, ಕ್ಷತ್ರಿಯ ಕೆಲಸ ತಾನೇ, ವೈಶ್ಯನ ಕೆಲಸ ಉದ್ರನ ಕೆಲಸ ತಾನೇ, ಒಬ್ಬನೇ ಇದ್ದಾಗ. ಆಮೇಲೆ ಡೆವಲಪ್ ಆಗ್ತಾ ದೊಡ್ಡ ಮನೆ ಆಗ್ತಾ ಹೋದಂತೆ ವಿಭಾಗ ಜಾಸ್ತಿ ಆಗಲಿ ಶುರುವಾಗಿಬಿಡು. ಅದು ಎಕ್ಸ್ಪೆನ್ಷನ್ ಬರ್ತಾ ಹೋದಂತೆ ನಡೀತಾ ಹೋಗುತ್ತೆ. ಅದು ಭಗವಂತ ವ್ಯವಸ್ಥೆ ಮಾಡಿದ್ದಾನೆ. ಯಾರ್ಯಾರು ಏನೋನೋ ಮಾಡ್ತಾ ಹೋಗಿಬಿಟ್ರೆ ವ್ಯವಸ್ಥೆನೇ ಇರೋದಿಲ್ಲ. ಒಂದಿಷ್ಟು ಇಂಗ್ಲೀಷ್ ಪಾಠ ಮಾಡೋದು, ಕನ್ನಡ ಪಾಠ ಮಾಡೋ ಅಂದರೆ ಹುಡುಗರ್ಗತಿಯೇನಾಗಬೇಕು. ಅದು ಇಂಗ್ಲೀಷ್ ಮೇಷ್ಟ್ರೇ ಬೇರೆ, ಕನ್ನಡ ಮೇಷ್ಟ್ರೇ ಬೇರೆ, ಅದು ವ್ಯವಸ್ಥೆ ಬೇರೆ. ಅದು ಆ ಪ್ರಕಾರನೇ ಹೋಗ್ತಿರ್ಬೋದು. ಹುಡುಗರು ಹಾಗೇನೆ, ಒಂದಿಷ್ಟು ಕನ್ನಡ ಕ್ಲಾಸ್ಗೆ ಒಂದು ಇಂಗ್ಲೀಷ್ ಕ್ಲಾಸ್ ಕುತ್ಕೊಂಡ್ಬಿಟ್ರೆ ಕೊನೆ ಯಾವುದೂ ಬರೋದಿಲ್ಲ, ಮನೆಗೆ ಹೋಗಿಬಿಡ್ತಾನೆ ಕೊನೆ. ವ್ಯವಸ್ಥೆ ಬೇಕು. ಆ ಸ್ಟೂಡೆಂಟ್ಸರೇ ಬೇರೆ ಮಾಡಿಬಿಡ್ತಾರೆ, ಅಧ್ಯಾಪಕರೇ ಬೇರೆ. ವ್ಯವಸ್ಥೆನೇ ಒಂದು ವ್ಯವಸ್ಥೆ. ಒಂದಿಷ್ಟು ಈ ಕಾಲೇಜ್ ಒಂದು ಇನ್ನೊಂದು ಕಾಲೇಜ್ಗೆ ಹೋದರೆ ತಪ್ಪೋದು. ಪಾಠ ಅವನ ಬೇರೆ ಇನ್ನೊಂದು ಬೇರೆ ಆಗಿರುತ್ತೆ. ಉಪಯೋಗನೇ ಇದೆ, ವ್ಯವಸ್ಥೆ ಇದೆ. ಎಲ್ಲೋ ಓದಿ ಎಲ್ಲೋ ಪರೀಕ್ಷೆ ತಗೊಳ್ಳಾಗಿಲ್ಲ, ಅದಕ್ಕೊಂದು ವ್ಯವಸ್ಥೆ ಇದೆ. ಮತ್ತೆ ವ್ಯವಸ್ಥೆ ಬಿಟ್ಟರೆ ಜಗತ್ತು ಬದುಕಲಿಕ್ಕಾಗೋದಿಲ್ಲ. ಅದಕ್ಕೆ ಇವತ್ತು ಜಾತಿ ಅಂತ ಬೈತಾರೆ, ಗೀತೆಯನ್ನು ಬೈತಾರೆ, ಮಹಾಭಾರತನ ಬೈತಾರೆ, ನಾಲ್ಕು ಜಾತಿ ನಾಲ್ಕು ಜಾತಿ ಅಂತ ಬೈತಾರೆ, ನೂರಾರು ಜಾತಿ ಮಾಡ್ಕೊಂಡು ಕೂತಿದ್ದಾರೆ. ಇದಾಗಿರೋದು ಪರಮಾತ್ಮ ಮಾಡಿದ್ದು ಮಿನಿಮಮ್ ಜಾತಿ, ಇವರು ಮಾಡಿದ್ದು ಮ್ಯಾಕ್ಸಿಮಮ್ ಮಾಡಿಕೊಂಡ್ರು. ಬಯೋಗ ಅದನ್ನು ಫಾಲೋ ಮಾಡ್ತಿರೋದು, ಇದನ್ನು ಎಷ್ಟು ಅನ್ಯಾಯ. ಆದ್ದರಿಂದ ಇವತ್ತು ನಾಲ್ಕು ವರ್ಣಗಳ ಕಾನ್ಸೆಪ್ಟ್ ಅಂತ ತೆಗಲಕ್ಕೆ ಬರೋದಿಲ್ಲ. ಎಲ್ಲಿ ಹೋದರೂ ಕೂಡ ಅದು ನಡೆಯುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಏನಾಗುತ್ತೆ ಗೊತ್ತೇನೋ, ಅದು ವಂಶ ಪಾರಂಪರ್ಯ ಬರೋ ಹಾಗೆ ಮಾಡಿದ್ದಾರೆ. ಆಮೇಲೆ ಜಾತಿ ವ್ಯವಸ್ಥೆ ವಂಶ ಪಾರಂಪರ್ಯ ಬರಲಿಕ್ಕೆ ಏನು ಕಾರಣ ಅಂದರೆ ಎಫಿಷಿಯನ್ಸಿ ಜಾಸ್ತಿ ಇರ್ತದೆ. ಆಗ ವಂಶ ಪಾರಂಪರ್ಯ ಬಂದಾಗ ಎಫಿಷಿಯನ್ಸಿ ಜಾಸ್ತಿ. ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ, ಎಷ್ಟು ಸುಲಭ ಆಗುತ್ತೆ ನೋಡಿ. ಅವನಿಗೀಗ ಅಪ್ಪ ಪ್ರಾಕ್ಟೀಸ್ ಮಾಡ್ತಿರ್ತಾನೆ, ಬಿಲ್ಡಿಂಗ್ ಇದೆ, ಆಪರೇಟ್ ಎಲ್ಲ ಇದೆ, ಅವನಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿಬಿಡ್ತಾನೆ. ಆಕೆ ಸುಲಭ ಪ್ರತಿಯೊಬ್ಬನು ಇವನೊಬ್ಬ ಬೇರೆ ಎಲ್ಲ ಎಸ್ಟಾಬ್ಲಿಷ್ ಬೇರೆ ಶುರುವಾಗುತ್ತೆ. ಎಷ್ಟು ಕಷ್ಟ ಆಗುತ್ತಾಗ ಡಾಕ್ಟರ್ ಮಗ ಡಾಕ್ಟರ್ ಆದರೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆದರೆ, ಆಗೊಂದು ವ್ಯವಸ್ಥೆ. ಪ್ರೊಫೆಸರ್ ಮಗ ಪ್ರೊಫೆಸರ್ ಆದರೆ ಬುಕ್ಸ್ ಇಂದ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿರ್ತಾನೆ ಆಗಲೇ. ಅವನು ಭಾರಿ ಸುಲಭ. ಕಾರ್ಪೆಂಟರ್ ಮಗ ಕಾರ್ಪೆಂಟರ್ ಆಗ್ತಾನಲ್ಲ, 8 ವರ್ಷ ಹುಡುಗ ಪಟ ಪಟ ಹೊಡೆದ ಒಳ್ಳೆ ಆಲ್ಟ್ ಬರುತ್ತೆ ಅದರೊಳಗೆ. ಇವನು ಓದಿ ಇಂಜಿನಿಯರ್ ಕಾರ್ಪೆಂಟ್ರಿ ಕಲ್ತಿರ್ತಾರೆ, ಹೊರಗೆ 2 ಹೋಳು ಆಗಿಬಿಡುತ್ತೆ ಪಾಪ. ಇಂಜಿನಿಯರ್ ಸ್ಮಿತಿ ಕಾರ್ಪೆಂಟ್ರಿ ಎಲ್ಲ ಮಾಡಬೇಕು, ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಇರುತ್ತೆ ಇಂಜಿನಿಯರಿನೊಳಗೆ. ಇವನು ಮಾಡಿ ಮಾಡಿ ದೌರ್ ಬರೋದೇ ಹೊರತು ಕೆಲಸ ಆಗೋದೇ ಇಲ್ಲ. ಕೊನೆಗೆ ಅವನಿಗೆ ಇರ್ತಾನಲ್ಲ ಅಟೆಂಡರ್ಗೆ ದುಡ್ಡು ಕೊಟ್ಟು ಮುಗಿಸ್ಬಿಡ್ತಾನೆ ಕೆಲಸ. 90% ಸ್ಟೂಡೆಂಟ್ಸ್ ಭಾಳ ಹಣೆ ಭಾಳ ಇಷ್ಟೇನೆ. ಅಂದರೆ ಅವನಂತ ಕಾರ್ಪೆಂಟ್ರಿ ಮಾಡಿ ಬರುತ್ತೆ ಅವನಿಗೆ, ವಾರಕ್ಕೆ ಒಂದು ಪಿರಿಯಡ್ ಹೋಗಿ ಕುಟ್ಟಿದ್ರೆ ಬರುತ್ತಾ ಅದು. ಆ ದಿವಸ ನೋಡ್ತಿರ್ತಾನೆ ಅಪ್ಪ ಮಾಡೋದನ್ನು, ದಿವಸ ಎಂಗೇಜ್ ಆಗ್ತಾನೆ. ಅದರಿಂದ ಅವನಿಗೆ ಒಂಥರ ಆರ್ಟಿಸ್ಟ್ ಡೆವಲಪ್ ಆಗ್ತಾನೆ. ಅದರಿಂದ ಇದು ಅರ್ಥ ಮಾಡಿಕೊಂಡ್ರೆ ಒಬ್ಬನ ಮಗ ಇನ್ನೊಬ್ಬನ ಎಕ್ಸೆಪ್ಷನ್ಲಿ ಆಗಬಾರದು ಅಂತೇನೇ ಇಲ್ಲ. ಎಕ್ಸೆಪ್ಷನ್ ಒಬ್ಬನ ಯಾರು ಆಗಿಬಿಟ್ಟು ಧರ್ಮವ್ಯಾಧ ದೊಡ್ಡ ಜ್ಞಾನಿ ಆಗಿಬಿಟ್ಟು ಆಗಬಾರದು ಅಂತೇನೇ ಇಲ್ಲ. ಆದರೆ ಒಬ್ಬನ್ಯಾರೋ ಆಗ್ತಾನೆ ಅಂತೇಳಿ ಎಲ್ಲರೂ ಹಾಗೆ ಮಾಡಕ್ಕೆ ಬರೋದಿಲ್ಲ. ಆ ವ್ಯವಸ್ಥೆ ಬೇಕೇ ಬೇಕಾಗತ್ತೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಸಾಮಾನ್ಯರ ಮಟ್ಟದಲ್ಲಿ ನಡೆಯುವ ವ್ಯವಸ್ಥೆ ಬೇರೆ, ಎಕ್ಸೆಪ್ಷನ್ಸ್ ಬೇರೆ. ಆಲ್ ಆರ್ ನಾಟ್ ಎಕ್ಸೆಪ್ಷನ್ಸ್. ಆದ್ದರಿಂದ ಇವತ್ತು ಶುಭಿದರ ಶೂದ್ರ ಎಂಥ ಜ್ಞಾನಿ ಅರಿತು ಎಲ್ಲರೂ ಮಾಡಕ್ಕೆ ಬರೋದಿಲ್ಲ. ಆದ್ದರಿಂದ ರಿಸಲ್ಟ್ ಇರಲೇಬೇಕಾಗತ್ತೆ. ಒಬ್ಬನಿಗೆ ಎಂದೂ ಕಾಲೇಜಿಗೆ ಹೋಗಿಲ್ಲಕ್ಕೆ ದೊಡ್ಡ ದೊಡ್ಡ ಕವಿಗಳಿದ್ದಾರೆ, ಸಾಹಿತಿಗಳು, ಏನು 3ನೇ ಕ್ಲಾಸ್ ಓದೋರಲ್ಲ ಅವರು. ಅವ್ರ ಟೆಕ್ಸ್ಟ್ ಬುಕ್ ಆಗುತ್ತೆ ಎಂಎಗೆ ಅವ್ರ ಮಾತುಗಳು. ಆ ರೀತಿ ಎಂಎ ಓದಲು ಬರೋದ್ರೆ ಆಗಲ್ಲ ಟೆಕ್ಸ್ಟ್ ಬುಕ್ ಎಷ್ಟೋ ಸಲ. ಯಾತಕ್ಕೆ ಅದು ಎಕ್ಸೆಪ್ಷನ್ಸ್ ಅಷ್ಟೇ. ಎಕ್ಸೆಪ್ಷನ್ ಇಟ್ಕೊಂಡ್ಬಿಟ್ಟು ರೂಲ್ ಅಲಗಳಿಲಕ್ಕೆ ಬರೋದಿಲ್ಲ. ಆದ್ದರಿಂದ ವರ್ಣಾಶ್ರಮ ಧರ್ಮಗಳು ಉಂಟು. ಅಣ್ಣ, ಬ್ರಾಹ್ಮಣರ ಕೆಲಸ ಬೇರೆ, ಕ್ಷತ್ರಿಯರ ಕೆಲಸ ಬೇರೆ. ಬ್ರಾಹ್ಮಣರ ಕೆಲಸ ವಿಪ್ರಸ್ಯ ಜಪೋಪದೇಶವು ಆಚಾರ್ಯ ಹೇಳುತ್ತಾರೆ. ಬ್ರಾಹ್ಮಣ ಹುಟ್ಟಿದ್ದು ಮುಖದಿಂದ, ಬ್ರಾಹ್ಮಣೋಶ್ಯ ಮುಖಮಾಸಿ. ಮುಖದಿಂದ ಹುಟ್ಟಿದ್ದಿನ ಬ್ರಾಹ್ಮಣ ಏನ್ ಮಾಡಬೇಕು ಅತ್ತೇನೋ, ಏನ್ ತಿಳ್ಕೊ, ಮುಖದಿಂದ ಹುಟ್ಟಿದ್ದೇವಲ್ಲ ಊಟ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟ. ಮುಖದಿಂದ ಬಂದಿದೆ ಅಷ್ಟ ಊಟ ಮಾಡಿದ್ರೆ ಕೆಲಸ ಬಹುದಾಯಿತು. ಆಚಾರ್ಯ ಹೇಳುತ್ತಾರೆ ಜಪೋಪದೇಶವು, ಜಪ ಮಾಡೋದು ಬಾಯಿಂದ, ಉಪದೇಶ ಮಾಡೋದು ಬಾಯಿಂದ, ಅದು ಬ್ರಾಹ್ಮಣನ ಕೆಲಸ. ಅದು ವಿಪ್ರಸ್ಯ ಬ್ರಾಹ್ಮಣೋಶ್ಯ ಮುಖಮಾಸಿ ಇತ್ತು, ಅದಕ್ಕೆ ಕರೆದಿತ್ತು. ಬಾಹೂ ರಾಜನ್ಯ ಕೃತ, ಕ್ಷತ್ರಿಯ ತೋಳಿನಿಂದ ಹುಟ್ಟಿ ಬಂದ. ತೋಳು ಸ್ಟ್ರೆಂತ್ ತೋರಿಸುತ್ತೆ. ಮಹಾಬಾಹು ಅಂತ ಕರೆದರೆ, ವೀರಬಾಹು ಅಂತ ಕರೆದರೆ, ತೋಳುಗಳು ಎಂಬುದು ಸ್ಟ್ರೆಂತ್ ತೋರಿಸೋದ್ರಿಂದ ರಾಜನಾದವನು ಪರಾಕ್ರಮಿಯಾಗಬೇಕು. ಇವನು ಜ್ಞಾನದಲ್ಲಿ ಪರಾಕ್ರಮ ಇವನದು, ತೋಳಿನಲ್ಲಿ ಪರಾಕ್ರಮ ಅವನದು. ವೈಶ್ಯ ವ್ಯಾಪಾರದಲ್ಲಿ ಕೌಶಲ ತೋರಿಸಬೇಕು. ಶೂದ್ರ ಪರಿಚರ್ಯೆಯಲ್ಲಿ ಕೌಶಲ ತೋರಿಸಬೇಕು. ಇದು ನಿಯಮಗಳು. ಇವತ್ತು ನಾವು ಬ್ರಾಹ್ಮಣರಲ್ಲ, ಭೀಮಸೇನ ಹೇಳುತ್ತಾನೆ, ನಾವು ಕ್ಷತ್ರಿಯರು. ನಮ್ಮ ಕೆಲಸ ಅನ್ಯಾಯವನ್ನು ಪ್ರತಿಭಟಿಸಬೇಕು, ಧರ್ಮವನ್ನು ಉಳಿಸಬೇಕು. ಇವತ್ತು ಪೊಲೀಸ್ ಕೆಲಸ ಪಾಠ ಮಾಡೋದಲ್ಲ, ಪಾಠ ಮಾಡೋ ಸ್ಮೂತ ಪಾಠವನ್ನು ನಡೀತಾ ಕೊಡ್ತು. ಪರೀಕ್ಷೆ ಕಾಲಕ್ಕೆ ಆರ್ಟ್ಸ್ ಕಾಲೇಜ್ ಬಂದು ಯಾವಾಗಲೂ ಒಂದು ಪೊಲೀಸ್ ವ್ಯಾನು ಮೊದಲಲ್ಲ, ಒಂದು ಕಾಲಕ್ಕೆ ಒಂದು. ಯಾಕೆ? ಕಾಪಿ ಒಳ್ಳೆ ಹುಡುಗರು ಹಿಡಿಯೋಕ್ಕೋಸ್ಕರ. ಪ್ರಿನ್ಸಿಪಾಲ್ನಕ್ಕೆ ಒಂದು ಹುಡುಗರಿದ್ದಾರೆ ಮಹಾನುಭಾವರು. ಆದ್ದರಿಂದ ಅದಕ್ಕೆ ಪೊಲೀಸ್ ವ್ಯಾನ್. ಅದು ಪಾಠ ಮಾಡಕ್ಕೆ ಬರೋದಿಲ್ಲ, ಬರ್ತಕ್ಕೆ ಬರೋದಿಲ್ಲ, ವ್ಯವಸ್ಥೆ ಕಾಪಾಡಲಿಕ್ಕಷ್ಟೇ ಅವರಿಗೆ ಕೆಲಸ. ಆ ತರಹ ಕ್ಷತ್ರಿಯ ವ್ಯವಸ್ಥೆಯನ್ನು ಉಳಿಸಬೇಕು. ಧರ್ಮಕ್ಕೆ, ಧರ್ಮಾಚರಣೆ ಮಾಡೋರಿಗೆ ರಕ್ಷಣೆ ಕೊಡಬೇಕು, ಅಧರ್ಮಿಗಳನ್ನು ಓಡಿಸಬೇಕು. ಇದು ಕ್ಷತ್ರಿಯನ ಕೆಲಸ. ಇವತ್ತು ನಾವು ಕ್ಷತ್ರಿಯರು. ನೀನು ಮಾಡಿದ್ದೇನು? ದುರ್ಯೋಧನದಂಥ ಮಹಾಪಾಪಿ ಮಾಡಬಾರದು. ಯಾರು ಜೂಜಾಡ್ತಾರೆ ಅಂದರೆ ಕ್ಷತ್ರಿಯ ಹಿಡಿದಾಕ್ಬೇಕು. ಇವತ್ತು ಸರ್ಕಾರ ಕೆಲಸ ಮಾಡುತ್ತೆ ಪಾಪ. ಜೂಜ್ ಆಡ್ತಾ, ಅದು ಅದೇ ಜೂಜ್ ಆಡಿಸುತ್ತೆ, ಆ ವಿಚಾರ ಬೇರೆ. ರೇಸ್ ಅಂದ್ರೆ ಸರ್ಕಾರನೇ ಆಡಿಸೋ ಜೂಜ್ ಅದು ಒಂದು, ಆದರೆ ಇವಳದ್ದು ಜೂಜ್ ಆಡಿ ಹಿಡಿದಾಕ್ಬಿಡ್ತಾರೆ. ಆ ಕೆಲಸ ಮಾಡೋ ಹಾಗೆ ನೀರು ಹಿಡಿದಾಕ್ಬೇಕು ಜೂಜ್ ಆಡ್ರೆ, ನೀನೇ ಜೂಜ್ ಆಡಿಬಿಟ್ಟಿಯಲ್ಲ, ಎಷ್ಟು ತಪ್ಪದು. ಭೀಮಸೇನೇ ಈ ಮಾತು ಡೈರೆಕ್ಟ್ ಅಟ್ಯಾಕ್ ಧರ್ಮರಾಜನೇ. ಈ ಮಾತನ್ನು ದ್ರೌಪದಿ ಹೇಳಿದ್ದು ಹೌದು, ಆ ಜೋರಾಗಿ ಹೇಳಬಾರದು. ಹೆಸರಿಗೆ ಗಂಡ ಅನಿಸಿಕೊಂಡಿದ್ದರಿಂದ ಜೋರಾಗಿ ಹೇಳಾಗಿಲ್ಲ. ಭೀಮಸೇನ ಜೋರಾಗಿ ಹೇಳುತ್ತಾರೆ, ಇದು ಭಾರಿ ತಪ್ಪು, ನೀನೇ ಜೂಜಾಡಿದ್ದೆ, ಅವರು ಜೂಜಾಡಿದ್ದಾರೆ, ಅದು ಮೋಸದ ಜೂಜಾಡಿದ್ದಾರೆ. ಅದರ ಬೇರೆ ಜೊತೆಗೆ ಜೂಜೇ ಮೋಸ, ಅದರಲ್ಲೂ ಭಾರಿ ಮೋಸ ಮಾಡಿದ್ದಾನೆ ದುರ್ಯೋಧನ. ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀಯಲ್ಲ, ಇದು ಯಾವ ಲೆಕ್ಕ ಇದು ಒಂದು? ಇದು ಯಾರೋ ನಾವು ಅವ್ರು ಯಾರೇ ಏನೇನು ಮಾಡ್ಕೊಂಡು ದೇವರು ಕಾಪಾಡ್ತಾನೆ ಅಂತ ಕುತ್ಕೊಳ್ಳೋದಾದ್ರೆ ನೀನ್ ಯಾಕೆ ಬೇಕು ರಾಜ ಅದಕ್ಕೆ? ಇವತ್ತು ಯಾರೋ ಒಬ್ಬ ಯಾರೋ ಸೂಟ್ಕೇಸ್ ಇಟ್ಕೊಂಡು ಓಡೋಗ್ತಿರ್ತಾರೆ ಒಬ್ಬನ ಕಳ್ಳ, ಪೊಲೀಸ್ ಇರ್ತಾನೆ ಹೇಳ್ತಾರೆ, ನೋಡಿ ಹೋಯ್ತಾನೆ ಇರ್ಕೊಂಬ ಅಂತ ಕೇಳಿದ್ರೆ, ಎಲ್ಲ ದೇವರ ಇಚ್ಛೆ ಅಂತ ಕೇಳಿದ್ರೆ ವ್ಯತಿಯರಾಗಬೇಕು. ಇದಕ್ಕೀಗ ಇವನು ಹಾಗೆ ಕೆಲಸ ಬಿಟ್ಟು ಮನೆಗೆ ಹೋಗಿ ಕುತ್ಕೋಬೇಕು. ಸಂಬಳ ತಗೊಳ್ಳೋದು ದೇವರಿಚ್ಛೆ ಅಲ್ಲ, ತನ್ನಿಚ್ಛೆ. ಹಿಡಿಯೋದು ಮಾತ್ರ ದೇವರಿಚ್ಛೆ ಇದ್ರೆ ಏನು ಲೆಕ್ಕ ಇರುವಂದು? ಉಳಿದವರಂದ್ರೆ ಸರಿನೆ, ನಾನ್ಗಾರ ಕೇಳಿದ ಬಾರಾಯರ ಉಪನ್ಯಾಸ ಗೊತ್ತಾಗತ್ತೆ, ದೇವರಿಚ್ಛೆ ಇದ್ರೆ ಸರಿನೆ. ಆದರೆ ಅವನಿರೋದೇ ಪೊಲೀಸ್ ಆ ಕೆಲಸಕ್ಕೆ. ಅದು ಯಾರು ಯಾವ ಕೆಲಸಕ್ಕೆ ಇದ್ದಾರೋ ಆ ಸ್ವಧರ್ಮೇ ನಿಧನಂ ಶ್ರೇಯ, ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚಾರ. ಅದನ್ನ ಬಿಡ್ಲಕ್ಕೆ ಬರೋದಿಲ್ಲ, ಅದು ನಮ್ಮ ಕರ್ತವ್ಯ. ಈಗ ಯಾರೋ ಏನೋ ಮಾಡ್ತಾರೆ, ಅದು ನಾವೇನ್ ಮಾಡಲಿ ಅನ್ಬಹುದಾಗಿತ್ತು. ನಾವು ಋಷಿಗಳಲ್ಲ, ಮುನಿಗಳಲ್ಲ, ಹುಡುಗರು ಹಾಕುತ್ತಿದ್ದಾರೆ ಯೋಚನೆ ಇಲ್ಲ, ನಾವು ಹಾಕೂಡಾಗಿಲ್ಲ. ನೀನು ಬರೀ ಕ್ಷತ್ರಿಯನಲ್ಲ, ರಾಜ, ಬರೀ ರಾಜನಲ್ಲ, ಚಕ್ರವರ್ತಿ ನೀನು. ಇಂಥವ್ನು ಹೀಗೆ ಕೂತ್ರೆ ಜಗತ್ತಿನ ಗತಿ ಏನಾಗಬೇಕು ಅಂತ ಭೀಮಸೇನೆ ಕೇಳುತ್ತೆ. ಎಷ್ಟು ಒಳ್ಳೆ ಮಾತದ ಒಂದು. ಇದಕ್ಕೆ ಸ್ವಧರ್ಮ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಸ್ವಧರ್ಮ ಅಂದ್ರೆ ಕರ್ತವ್ಯ, ಡ್ಯೂಟಿ. ತಮ್ಮ ತಮ್ಮ ಕರ್ತವ್ಯ ತಾವು ಮಾಡದೆ ಹೋದರೆ ಜಗತ್ ಉಳಿಲಿಕ್ಕೆ ಸಾಧ್ಯನೇ. ಜಗತ್ ಕಾಪುರುಷೈಹಿ ವಿನಶ್ಚೇತ್ ಅಂತ ಮಾತು. ದುಷ್ಟರಿಂದ ಜನ ಹಾಳಾಗಿ ಹೋಗಿಬಿಡುತ್ತಾರೆ. ಅದಕ್ಕೆ ನೀನು ಈ ಮಾತನ್ನಾಡಕ್ಕೆ ಬರೋದಿಲ್ಲ. ಕ್ಷಮೆ ಅನ್ನೋದನ್ನು ಬೇರೆಯವರು ಕ್ಷಮಿಸಬಹುದೇ ಹೊರತು ನ್ಯಾಯಾಧೀಶ ಕ್ಷಮಿಸಿಬಿಟ್ರೆ ತಪ್ಪದು. ನ್ಯಾಯಾಧೀಶ ಕ್ಷಮಿಸೋ ಹಕ್ಕು ಅವನಿಗಿಲ್ಲ, ಡಿಸ್ಮಿಸ್ ಮಾಡ್ತಾರೆ ಅವನನ್ನು. ಬಂದವರನ್ನೆಲ್ಲ ಕ್ಷಮಿಸಿಬಿಡೋದು ನಡೆಯಂತೇಳಿ, ಕಳ್ಳತನ ಮಾಡಿದ್ದಾನೆ ಆಲ್ ರೈಟ್ ಎಕ್ಸ್ಕ್ಯೂಸ್ ಮಾಡಿ, ಕೊಲೆ ಮಾಡಿದ್ದಾನೆ ಎಕ್ಸ್ಕ್ಯೂಸ್ ಮಾಡಿಬಿಡಿ, ಇದಕ್ಕೆ ಇವನೇ ಕೊಡಬೇಕು ದಂಡ. ಆದರೆ ಇವನು ಎಲ್ಲರ ಎಕ್ಸ್ಕ್ಯೂಸ್ ಮಾಡ್ತಾ ಇವನ್ನ ಸರ್ಕಾರ ಎಕ್ಸ್ಕ್ಯೂಸ್ ಮಾಡೋದಿಲ್ಲ, ಗೆಟ್ ಔಟ್ ಅಂತ ಹೇಳಿಬಿಡುತ್ತೆ. ತಪ್ಪಿತಸ್ಥನ ಶಿಕ್ಷೆ ಕೊಡಬೇಕಾದ ಅವನ ಕರ್ತವ್ಯ, ನಿರಪರಾಧಿ ಬಿಡಿಸಬೇಕಾದ ಅವನ ಕರ್ತವ್ಯ. ನ್ಯಾಯಾಧೀಶ ಅನ್ನ ಪದಕ್ಕೆ ಒಂದು ಪದವಿಗೆ ಒಂದು ಅರ್ಥ ಇದೆ, ರಾಜ ಅನ್ನೋ ಪದವಿಗೆ ಅರ್ಥ ಇದೆ. ರಾಜ್ಞಾಂನ ಕೃತ್ಯಂ ನಚ ಲೋಕ ಯಾತ್ರಾ ಭವೇತ್ ಜಗತ್ ಕಾಪುರುಷೈಹಿ ವಿನಶ್ಚೇತ್. ಆದ್ದರಿಂದ ಅಣ್ಣಾನಿ ಭಾರಿ ತಪ್ಪು ಮಾಡ್ತಾ ಇದ್ದಿ, ಇದು ಸರಿಯಲ್ಲ. ಮಧು ಕ್ಷತ್ರಿಯನಾಗಿ ಅಧರ್ಮಿಗಳು ಯಾರಾಗಿದ್ರೂ ಕೂಡ ಅದು ಹಿಡಿದು ಹಾಕಬೇಕಾಗಿತ್ತು. ಆದರೆ ನೀನು ಅಧರ್ಮ ಮಾಡಿ, ಅಧರ್ಮಗಳನ್ನ ಹಿಡಿದು ಹಾಕೋದ್ರ ಬದಲು ಅವ್ರು ಮಾಡಿದ್ದಾಗಲಿ ಅಂತ ಬಂದು ಕೂತಿದ್ದೀಯಲ್ಲ, ಇದು ಯಾವ ನ್ಯಾಯ ಅಂತ ಕೇಳುತ್ತೆ. ಅವನು ಅನ್ಯಾಯ ಮಾಡಿದರೆ ಈ ಕೂಡದ ಬಂದು ಆ ಸೋತು ಬಿಟ್ಟಿದಲ್ಲ ಅಣ್ಣ. ಇದು ದ್ಯೂತ, ಇದು ದ್ಯೂತದಲ್ಲಿ ಎಲ್ಲ ಸೋಲು ಹಕ್ಕು ಯಾರಿಗೂ ಇಲ್ಲ. ಭೀಮಸೇನೆ ಹೇಳುತ್ತೆ, ಎಲ್ಲ ಸೋಲು ಹಕ್ಕು ದ್ಯೂತದಲ್ಲಿ ಯಾರಿಗೂ ಇಲ್ಲ. ಇವತ್ತು ಅಷ್ಟೇ ಜೂಜಾಡೋನು ಕೂಡ ಎಲ್ಲ ಸೋತು ಬಂದರೆ ಸರ್ಕಾರ ಒಪ್ಪೋದಿಲ್ಲ ಅದನ್ನು. ಅದೆಲ್ಲ ಸೋತು ಬಿಡ್ತಾನೆ, ಹೆಂಡತಿ ಮಕ್ಕಳು ಕೇಸ್ ಹಾಕ್ತಾರೆ, ಸರ್ಕಾರ ವಾಪಸ್ ಕೊಡಿಸುತ್ತೆ ಅದನ್ನೆಲ್ಲ ಕೂಡ. ಮನೆ ಸೋತು ಬಿಟ್ಟಿರ್ತಾರೆ, ಎಲ್ಲ ಬಿಟ್ಬಿಡ್ತಾರೆ. ಇವ್ರೇನು ಮಾಡ್ತಾರೆ, ಕೇಸ್ ಹಾಕಿದ್ರೆ ವಾಪಸ್ ಕೊಡಿಸಿಬಿಡ್ತಾರೆ, ಎದ್ದು ನೋಡಿದ ಒಳಗೆ ಹಾಕಿಬಿಡ್ತಾರೆ. ಅವನಿಗೆ ಎಲ್ಲ ಹಕ್ಕಿಲ್ಲ, ಇಡೋ ಹಕ್ಕು ಇವನಿಗಿಲ್ಲ. ಜೂಜು ಪಾಕೆಟ್ ಮನೆ ಕಳ್ಕೋಬಹುದೇ ಹೊರತು ಈ ಇದೆಲ್ಲ ಅದನ್ನ ಕಟ್ಬೇಕಾದ್ರೆ ರಿಯಲ್ ಎಸ್ಟೇಟ್ ಮಾಡಿದ್ರೆ ಮಾಡ್ಲಿಕ್ಕೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನೆಲ್ಲ ಕೂಡ. ಅದಕ್ಕೊಂದು ನಿಬಂಧನೆಗಳು ಉಂಟು. ಹೆಂಡತಿ ಮಕ್ಕಳಿಗೆ ಜವಾಬ್ದಾರಿ ಇದೆ. ಅದೇ ವೇಷ್ಯಾಸ್ತ್ರೀ ಕೊಟ್ಟು ಬರ್ತಾರಲ್ಲ, ಅದಕ್ಕೆ ಬೆಲೆ ಇಲ್ಲ. ವೇಷ್ಯಾಸ್ತ್ರೀ ಸ್ವಲ್ಪ ದುಡ್ಡು ಕೊಟ್ಟರೆ ಅದಕ್ಕೆ ಓಕೆ ಅಂತ ಹೇಳುತ್ತಾರೆ. ಆ ಮನೆಗೇನೆ ಬರ್ಕೊಳ್ಳೋದೆಲ್ಲ ಮಾಡಿಬಿಟ್ಟು ಹಿಡ್ಕೊಂಡು ವಾಪಸ್ ಕೊಟ್ಬಿಡ್ಬೇಕಲ್ಲ. ಅದು ಜೂತೆ ದತ್ತಂ ಪುನರಾಹಾರ್ಯಮೇವಾ ಭೀಮಸೇನೆ ಹೇಳುತ್ತಾರೆ. ರಾಜನಾದವನು ಅಂತ ದ್ಯೂತ ಆಡಬಾರದು, ಯಾರೇ ಆಡಿದ್ರೂ ಬೆಲೆ ಇಲ್ಲ. ನೀನು ರಾಜ್ಯ ಕೋಶ ತಮ್ಮಂದಿರನ್ನ ಹೆಂಡತಿನ ಎಲ್ಲ ಸೋತ್ಬಿಟ್ಟಿದ್ದೀಯಲ್ಲ, ಯಾವ ದೂತನೂ ಅದನ್ನು ಒಪ್ಪೋದಿಲ್ಲ. ನೀನು ಹೇಗೆ ಒಪ್ಪಿದೆ ಇದನ್ನ? ಆದ್ದರಿಂದ ಅದನ್ನು ವಾಪಸ್ ತಗೊಳ್ಬೇಕಂತ ಹೊತ್ತಿ ನೋಡಿ. ದೂತದಲ್ಲಿ ಗೆದ್ದಿದ್ದು ಗೆದ್ದಿದ್ದಲ್ಲ, ಸೋತಿದ್ದು ಸೋತಿದ್ದಲ್ಲ. ಆದರೆ ಸಣ್ಣ ಪುಟ್ಟದಾದ್ರೆ ಯೋಚನೆ ಮಾಡೋಗಿಲ್ಲ. ಬುದ್ಧಿವಂತ ಹೋಗ್ಲಿ ಬಿಡು ಅಂದ್ರೆ ಮೂದೋಯ್ತು, ಏನು 1200 ಕಳ್ಕೊಂಬಂದ ಅಂತ ತಿಳ್ಕೊಬೋಣ. ಬುದ್ಧಿವಂತ ಮನೆಗೆ ಇನ್ಮೇಲೆ ಆಡಬೇಡ ಅಂದ್ರೆ ಮುಗಿತು. ಆದರೆ ಆ ರೀತಿ ದೊಡ್ಡ ಆಸ್ತಿ ಪಾಸ್ತಿ ಕಳೆದ ಮಾಡ್ಲಿಕ್ಕೆ ಬರೋದಿಲ್ಲ, ಅವನಿಗೆ ರೈಟೇ ಇಲ್ಲ ಕಳಿಲಿಕ್ಕೆ. ನೀನು ಹೇಗೆ ಕಳೆದಿದ್ದು, ನೀನು ಹೇಗೆ ಒಪ್ಕೊಂಡಿದ್ದೀಯ? ಆದ್ರಿಂದ ಶಾಸ್ತ್ರ ಹೇಳುತ್ತದೆ ಅದು ವಾಪಸ್ ತಗೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸರ್ಕಾರದ ಕೆಲಸ ವಾಪಸ್ ಕೊಡಿಸಬೇಕಾದದ್ದು, ನೀನೇ ಸರ್ಕಾರ, ಇವತ್ತು ಚಕ್ರವರ್ತಿ ನೀನು, ಅದು ನಿನ್ನ ಕೆಲಸ. ಇದು ನೀನು ಹೋಗಿ ದುರ್ಯೋಧನಾದಿಗಳನ್ನ ಖಂಡಿಸಿಬಿಟ್ಟು ವಾಪಸ್ ತರಬೇಕಾದ ಜವಾಬ್ದಾರಿ ನಿನಗಿದೆ ಈಗ. ಅದನ್ನ ಬಿಟ್ಟು ಹ್ಯಾಕ್ ಕೂತಿದ್ದಿ? ಧರ್ಮರಾಜ ಎಲ್ಲ ಗಾಬರಿ ಆಗ್ತಾ ಹೋಗ್ತಾನೆ. ಭೀಮಸೇನ, ನನ್ನ ಕೈಲಿ ಅದೆಲ್ಲ ಆಗುತ್ತಾ, ಎಷ್ಟು ಜನ ಇದ್ದಾರೆ ಗೊತ್ತಾ ಅಂತ ಕೇಳಿದರೆ, ಅಣ್ಣ ನಿನ್ನ ಕೈಲಿ ಆಗೋದಿಲ್ಲ ಅಂತ ಗೊತ್ತು, ಅದಕ್ಕೆ ನೀನು ಹೋಗಬೇಡ, ನನ್ನ ಕಳಿಸು ಹೋಗಿಬರ್ತೇನೆ ಅಂತ ಹೇಳಿದ. ಇದು ಭೀಮನ ಮಾತು ಅಂದ್ರೆ, ಯಾರನ್ನೋ ಕಳಿಸೋದು ಆಕಾಶ ನೋಡ್ತಾ ಕೊಡೋದಿಲ್ಲ, ನಾನು ಕಳಿಸು, ನಾನು ಒಬ್ಬನೇ ಹೋಗ್ತೀನಿ, ಯಾರೂ ಬೇಕಾಗಿಲ್ಲ, ಅವನ್ನೆಲ್ಲ ಕತೆ ಮುಗಿಸ್ಬಿಡ್ತೇನೆ ಆಯ್ತೋ ಇಲ್ಲ. ನಾನು ಸುಮ್ಮನೆ ಯಾಕೋತ ಕೂತೀನಿ, ನೀನು ಒಪ್ತಾ ಇಲ್ಲ, ಆರ್ಡರ್ ಇಶ್ಯೂ ಮಾಡಿ ಹೋಗ್ತೇನೆ ಅಂತಾರಲ್ಲ ಆ ಟೈಪು, ಆರ್ಡರ್ ಕೊಡಿ ಹೋಗಿ ಬರ್ತೇನೆ, ನೀನು ಹೂವನ್ನು ಹೋಗಿ ಬರ್ತೇನೆ. ನಾನು ಈ ಮಾತು ಯಾರು ಹೇಳ್ತಾರೆ? ಅವರಿವರು ಮಾಡಲಿ ಅಂತ ಹೇಳಿ ತಪ್ಪಿಸ್ಕೊಳ್ಳೋ ಜನ ಬೇಕಾಷ್ಟು ಜನ ಸಿಗ್ತಾರೆ. ಇದು ತಪ್ಪು ತಪ್ಪು ಅಂತ ಹೇಳೋ ಜನ ಸಿಗ್ತಾರೆ, ಸರಿ ಏನಂತ ಹೇಳೋ ಜನ ಸಿಗ್ತಾರೆ. ನಾನು ಮಾಡ್ತೇನೆ ಆಯ್ತಾ ಇಲ್ಲೋ, ನೀನು ಹೂವನ್ನು ನಾನು ಕೆಲಸ ಮಾಡ್ಕೊಂಡು. ದ್ರೌಪದಿ ಹಾಗೆ ಹೇಳ್ತಾಳೆ, ನೋಡು ಭೀಮಸೇನಲ್ಲಿ ಎಷ್ಟು ಶಕ್ತಿ ಇದೆ, ಉಪಯೋಗ್ತಾ ಇಲ್ಲ, ಏನು ಮಾಡೋದು ನೀನೀಗ, ನೀರಿಲ್ಲದೆ ಸರಿ ಬಿಟ್ಟಾಗಿ ಹಿಡ್ಕೊಳ್ಳೋದು ಏನು ಮಾಡಬೇಕು ಈ ಮಧ್ಯೆ, ಭಾಳ ತಪ್ಪು ಮಾಡ್ತಾ ಇದ್ದೆ. ಆದ್ದರಿಂದ ನೀನು ಹೂವನ್ನು ಮೊದಲು, ಧರ್ಮರಾಜರಿಗೆ ಭಾರಿ ಆಘಾತವೇ ಆಗ್ತಾ ಇದೆ, ಅಣ್ಣ ರಾಜನಾಗಿ ಹೀಗೆ ಮಾಡಬೇಕು ಎಂದೂ ಕೂಡ ಧರ್ಮವನ್ನು ಧರ್ಮವನ್ನಾಗಿ ನೋಡಬೇಕು, ಕರ್ತವ್ಯವನ್ನು ಕರ್ತವ್ಯವನ್ನಾಗಿ ಆಚರಿಸಬೇಕು. ನೀವೆಲ್ಲವನ್ನೂ ಬಿಟ್ಟುಬಿಟ್ಟು ಕ್ಷಮೆ ಕ್ಷಮೆ ಅಂತ ಕೂತ್ರೆ ಅದಕ್ಕೇನೂ ಅರ್ಥ ಇಲ್ಲ. ಇದು ನಿಜವಾಗಲೂ ಕರ್ತವ್ಯವನ್ನು ಆಚರಿಸೋದು ದೇವರ ಪೂಜೆ ಆಗುತ್ತೆ ಹೊರತು ಬಿಡೋದು ದೇವ್ರ ಪೂಜೆ ಆಗೋದಿಲ್ಲ. ಇನ್ನು ಜನ ಭಾರಿ ಬುದ್ಧಿವಂತರು, ಎಲ್ಲ ದೇವರೇ ಮಾಡಿಸ್ತಾನೆ, ನಾನು ಸುಮ್ಮನೆ ಕೂತ್ಬಿಡ್ತೇನೆ ಅಂತ ಕೂರ್ತಾನಲ್ಲ, ನೋಡೋದಕ್ಕೆ ಭಾರಿ ದೊಡ್ಡ ಮಾತು ಕಂಡ ಕಾಣುತ್ತಿದ್ದು ಅಂತ. ಆ್ಯಕ್ಚುಲಿ ಮೋಸ ಅದು, ಯಾಕೆ ಗೊತ್ತೇನೋ, ಅವನ ದೇವರೆಲ್ಲ ಮಾಡಿಸ್ತೀವಿ ಸುಮ್ಮನೆ ಕೂಡ್ತಾನಲ್ಲ, ಅವನು ಕೂಡೋದಿಷ್ಟೇ, ತಾನು ಮಾಡಬೇಕಾದ ಕೆಲಸ ಬಿಡ್ತಾನೆ, ಪೂಜೆ ಬಿಡ್ತಾನೆ, ಸಂಧ್ಯಾವನ್ನೇ ಬಿಡ್ತಾನೆ, ಏಕಾಶ ಉಪವಾಸ ಬಿಡ್ತಾನೆ, ಸುಮ್ಮನೆ ಕೂತಿರ್ತಾನಲ್ಲ, ಹಸಿವೆ ಆಯ್ತು ಊಟಕ್ಕಾಯ್ತು ತಪ್ಪ ತಿಂದು ಕೂತ್ಕೊಂಡ್ಬಿಡ್ತಾನೆ, ಆರಾಮಾಗಿ ಬಿಡೋದಿಲ್ಲ. ದೇವರೇ ತಿನ್ನಿಸ್ಲಿ ಅಂತ ಕೂಡಲಿ ನೋಡೋಣಂತೆ ಕೊಡೋದಿಲ್ಲ, ಅದಕ್ಕೆ ಮಾತ್ರ ತಾನು ತಿಂತಾನೆ ಪರವಾಗಿಲ್ಲ, ಒಳ್ಳೆ ಬೇಗ ಇನ್ನೊಂದ್ಸರಿ ಸಾಕ್ಷಿ ಹೋಗ್ತಾನೆ ಮತ್ತೆ ತಿಂತಾನೆ, ಫಸ್ಟ್ ಅದು ಕೆಲಸ ಮಾಡಿದ ಎಲ್ಲ ದೇವರ ಮೇಲೆ ಹಾಕಿಬಿಡ್ತಾನೆ. ಇದು ಪಾರ್ಷಿಯಲ್ ಪಿಕ್ಚರ್ ಹೌದಲ್ಲ, ಇದು ಒಂದು ಸುಮ್ಮನೆ ಕೂಡ ಸತ್ತು ಹೋಗ್ತೀಯ ಅಷ್ಟೇ, ಏನು ಬಾತೇ ಇಲ್ಲ ಅದ್ರೊಳಗೆ, ಸುಮ್ಮನೆ ಕೂಡ್ತಾನಲ್ಲ. ಆಶ್ಚರ್ಯ ಅಂದ್ರೆ ಭಗವದ್ಗೀತೆಯಲ್ಲಿ ಬರುತ್ತೆ, ಕೂಡೋದೊಂದು ಕೆಲಸ ಗೊತ್ತಾನೆ ಹಿಂಗೆ ಅಂತ ಹೇಳ್ತಾನೆ, ಸುಮ್ಮನೆ ಕೂತು ಬಿಡ್ತೇನೆ ಅಂತ ಹೇಳ್ತೀಯಲ್ಲ, ಇದಕ್ಕೆ ನಿನ್ನ ಕೈಲಿ ಆಗುತ್ತಾ ಆಗಿದ್ರೆ ಈಗ ಅಂದಮೇಲೆ ದೇವರು ಹೇಳಿದ್ದನ್ನ ಮಾಡಲೇಬೇಕು. ಜೀವಕರ್ತೃತ್ವ ಅಂದ್ರೆ ಇದು, ದೇವರಿದ್ದಾನೆ ಒಂದು ಕೆಲಸ ಕೊಟ್ಟಾಗಿದೆ, ಈಗ ಅದನ್ನು ಮಾಡಿ ಕೃಷ್ಣಾರ್ಪಣ ಅನ್ನೋ ಅಷ್ಟೇ ನಮ್ಮ ಕೆಲಸ ಹೊರತು, ನಾ ಸ್ವತಂತ್ರರು ಅಂತ ಹೇಳಿನೋ ಏನೋ ಕಾರಣ ಹಾಕೊಂಡು ಸುಮ್ಮನೆ ಕೂತ್ರೆ ಜೀವಕರ್ತೃತ್ವ ಅರ್ಥ ಮಾಡಿಕೊಂಡಿಲ್ಲ, ಇವನು ಅಪಾರ್ಥ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಅಣ್ಣ ನನ್ನ ಕಳಿಸು, ಹೋಗಿ ಬರ್ತೇನೆ, ಇಲ್ಲದೆ ಹೋದರೆ ಭಾರಿ ತಪ್ಪಾಗುತ್ತೆ. ದೇವ್ರ ಪೂಜೆ ಮಾಡಬೇಕು, ದೇವ್ರ ಸಂತೋಷ ಪಡ್ತೇನೆ ಅಂತ ಹೇಳ್ತೀಯಲ್ಲ, ದೇವ್ರ ಪೂಜೆ ಅಂತ ಏನು ತಿಳ್ಕೊಂಡಿದ್ದಿ? ತುಂಬಾ ಜನ ದೇವ್ರ ಪೂಜೆ ಕಾನ್ಸೆಪ್ಟೇ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟ, ಅದು ದೇವರಿಗೆ ಆಗಿ ತಾನು ಹಾಕೊಂಡ್ಬಿಡ್ತಾನೆ ಫಸ್ಟು, ಬೆಡ್ ಕಾಫಿ ಮುಗಿಸಿಬಿಡ್ತಾನೆ, ಆಮೇಲೆ ದೇವ್ರ ಪೂಜೆ ಗಂಟೆ ಬಾರಿಸಿದ್ದು ಬಾರಿಸಿದ್ದೆ ಜೋರಾಗಿ, ಮನೆ ಮಲಗಿದಾರೆಲ್ಲ ಎದ್ದು ಬಿಡು, ಪಕ್ಕದ ಮೇಲೆ ಕೂಗಬೇಕು, ಆಚಾರ ಮಾಡಿ ದೊಡ್ಡ ಪೂಜೆ ಮಾಡ್ತಾನೆ ತಿಳ್ಕೊಂಡಿರ್ಬೇಕು. ಪಾಪ ಇಲ್ಲಿ ಬರೀ ಬಂತರು ಬೈಯೋದಿಲ್ಲ, ಇನ್ನೂ ಆಗಲಿಲ್ವಾ, ಬಾಯಿ ಬಂದು ಬೈಕೊತ ಪೂಜೆ ಮಾಡ್ತಿರ್ತಾನೆ, ಆ ನೀರು ಹಾಕಿದ ನೈವೇದ್ಯ ಮಾಡಿದ ಮುಗೀತು. ಇದು ಇಷ್ಟೇ ದೇವ್ರ ಪೂಜೆ ಅಲ್ಲ, ಇದು ದೇವ್ರ ಪೂಜೆ ಹೌದು, ಇಷ್ಟೇ ದೇವ್ರ ಪೂಜೆ ಅಲ್ಲ, ಇದು ಬ್ರಾಡೆಸ್ಟ್ ಕಾನ್ಸೆಪ್ಟ್ ಆಫ್ ಗಾಡ್ ವರ್ಷಿಪ್ ಅಂದ್ರೆ. ದೇವ್ರ ಪೂಜೆ ಅಂದ್ರೆ ಏನು? ಒಂದು ಗಂಟೆ ದೇವ್ರ ಪೂಜೆ ದೇವ್ರ ಪೂಜೆ ಅಲ್ಲ, 10 ನಿಮಿಷದ ದೇವ್ರ ಪೂಜೆ ದೇವ್ರ ಪೂಜೆ ಅಲ್ಲ, 24 ತಾಸು ದೇವ್ರ ಪೂಜೆ ಆಗಬೇಕು ಅಂತ ಭಗವಂತ ಹೇಳಿದ್ದಾರೆ. 24 ಅವರ್ ಮಲಗ್ತಾನಲ್ಲ ದೇವ್ರ ಪೂಜೆ, ಅದು ಒಂದು ಯಾತಕ್ಕೆ ಗೊತ್ತೇನು, ಮಲಗಿದ್ರೆ ಬಂದು ಪೂಜೆ ಮಾಡಕ್ಕೆ ಅನುಕೂಲ ಆಗುತ್ತೆ, ಆನ್ ಡ್ಯೂಟಿ ಅದು, ಅದು ಮತ್ತೆ ಲಂಚ್ ಅವರ್ ಆಫೀಸ್ ಅವರ್ ಸೇರ್ಕೊಂಡಿರುತ್ತೆ, 10:30 to 5:30 ಮಧ್ಯೆ ಹಾಫ್ ಅನ್ ಅವರ್ ಬ್ರೇಕ್, ಅದೇ ಕೂಡ ಅವಕಾಶ ಅದು. ಅವನು ಅಲ್ಲಿ ಎಲ್ಲ ಕೊಟ್ಟಿದ್ರೆ ಬೇಡ ಅಂತ ಹೇಳಿದ್ರೆ ಕೊಟ್ಟಿದ್ದೇವೆ, ರೆಸ್ಟ್ ಅವರ್ ಕೆಲಸ ಮಾಡಕ್ಕೆ ಬರೋದಿಲ್ಲ ಅವನೀಗ, ಲೀವ್ ಹಾಕ್ತಾನಲ್ಲ, ಅದೊಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಜಾಬ್ ಅದು. ಅದು ಲೀವ್ ಹಾಕಿದಾಗ ಅನಾರೋಗ್ಯ ಬಂದರೆ ಲೀವ್ ಹಾಕಿದರೆ, ಅನಿವಾರ್ಯ ಬಂದು ಲೀವ್ ಹಾಕಿದರೆ ಏನು ತೊಂದರೆ ಇಲ್ಲ, ಸರ್ಕಾರ ಮಾಡಿರೋ ವ್ಯವಸ್ಥೆ ಅದು. ಅದು ಅದಕ್ಕೋಸ್ಕರನೇ ನಾವು ಆ ರೀತಿ ಬದುಕೋದು ದೇವ್ರ ಪೂಜೆ ಆಗುತ್ತೆ. ಗೌರ್ಮೆಂಟ್ ಸರ್ವಿಸ್ ಅಂತ ಹೇಳಿದರೆ 24 ಅವನು ಗೌರ್ಮೆಂಟ್ ಸರ್ವೆಂಟ್ ಕೆಲಸ ಮಾಡಿದಾಗ ಮನೆಯಲ್ಲಿದ್ದಾಗ ಗೌರ್ಮೆಂಟ್ ಸರ್ವೆಂಟೇ ಅವನು, ಯಾವಾಗಲೂ ಗೌರ್ಮೆಂಟ್ 24 hours ಗೌರ್ಮೆಂಟ್ ಸರ್ವೆಂಟೆ, ಆ 24 ತಾಸು ನಾವು ಭಗವಂತನ ದಾಸರೇನೆ. ಆದ್ದರಿಂದ ಪ್ರತಿಯೊಂದು ಕೆಲಸವನ್ನು ಕೂಡ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಮತ್ತು ಮಾಡಲೇಬೇಕು. ಆದ್ದರಿಂದ ಯುದ್ಧ ಅನ್ನೋ ನಮ್ಮ ಕರ್ತವ್ಯವಾದ್ದರಿಂದ, ನ್ಯಾಯ ಸಲ್ಲಿಸೋದು ನಮ್ಮ ಕರ್ತವ್ಯವಾದ್ದರಿಂದ ಅದನ್ನು ಮಾಡದೆ ಹೋದರೆ ಈ ನೀನು ತಪಸ್ ಮಾಡಿಕೊಂಡು ಕೂತಿದ್ದೀಯಲ್ಲ, ಇವರನ್ನೆಲ್ಲ ಊಟ ಹಾಕೊಂಡು ಕೂತಿದ್ದೀಯಲ್ಲ, ಇದು ಅವರಿಗೆ ಧರ್ಮ ನಮಗೆ ಧರ್ಮ ಅಲ್ಲ ಅಂತ ಹೇಳ್ತಾನೆ. ನಾವೀಗ ಇವ್ರನ್ನ ಊಟ ಇಲ್ಲಿ ಹಾಕೋದಲ್ಲ, ಊಟ ಹಾಕೋಣ, ರಾಜ್ಯಕರಣ ಊಟ ಹಾಕೋಣ, ವರದಲ್ಲಿ ಊಟ ಹಾಕೋದಲ್ಲ, ನಾವೀಗ ನಾವು ಕ್ಷತ್ರಿಯರು ವೀರ ರಾಜರು ಅಂತ ಹೇಳಿದಾಗ ಧರ್ಮರಾಜ ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಈ ನಿಜವಾದ ಮಹಾಭಾರತದಲ್ಲಿ ಭೀಮನಿಂದಾದಷ್ಟು ಉಪಕಾರ ಧರ್ಮರಾಜನಿಗೆ ಬೇರೆ ಯಾರೋ ಅಂದನೂ ಆಗಿಲ್ಲ, ಕೃಷ್ಣ ಭೀಮ ಇಬ್ಬರಿಂದ ಪರಮಾವಧಿ ಉಪಕಾರ ಪಡೆದರು. ನೆಕ್ಸ್ಟ್ ದ್ರೌಪದಿನೇ, ಭೀಷ್ಮ ದ್ರೋಣರಿಂದ ಇಷ್ಟು ಪ್ರಯೋಜನ ಆಗಿಲ್ಲ ಧರ್ಮರಾಜನಿಗೆ, ಹೆಸರಿಗೆ ತಾತಂದಿರು ಗುರುಗಳವರು, ಇಂಥ ತತ್ವೋಪದೇಶ ಮಾಡಿದ್ದು ಭೀಮಸೇನೇ. ಅಣ್ಣ ತುಂಬಾ ತಪ್ಪು ಮಾಡ್ತಾ ಇದ್ದಿ, ಆದ್ರಿಂದ ಸರಿಯಾದ ಹೇಳಬೇಕು ನೀನು. ನೀನು ಈ ರೀತಿ ಬದುಕೋದ್ರಿಂದ ಈ ರೀತಿ ಕೂಡೋದ್ರಿಂದ ಏನಾಗುತ್ತೆ ಗೊತ್ತಾ, ಶತ್ರುಗಳಿಗೆ ಖುಷಿ ಆಗುತ್ತೆ, ನಿನ್ ನಂಬಿದವರಿಗೆ ದುಃಖ ಆಗುತ್ತೆ ಅಂತ ಹೇಳಿದ್ದಾರೆ. ನಂಬಿದವರಿಗೆ ನೀವು ಹಿಂಸೆ ಮಾಡ್ತೀಯ, ಶತ್ರುಗಳಿಗೆ ಆನಂದ ಉಂಟು ಮಾಡ್ತೀಯ, ಹಾಗೆ ಮಾಡಬಾರದು. ಶತ್ರುಗಳು ದುಃಖ ಪಡಬೇಕು, ಬಂಧುಗಳು ಸಂತೋಷ ಪಡಬೇಕು. ಅದನ್ನು ಬಿಟ್ಬಿಟ್ಟು ಯಾವ ಲೆಕ್ಕ ಇಟ್ಕೊಂಡಿದ್ದೀಯಾ? ಅಣ್ಣ ನನ್ನ ಮಾತು ಕೇಳು, ಇನ್ನು ಹೋಗೋಣ ನಡಿ ಅಂತ ಹೇಳಿದೆ. ನೀನೊಬ್ಬ, ನಾನೊಬ್ಬನೇ ಹೋಗ್ತೇನೆ, ಸುಮ್ಮನೆ ಕೂಡ ಬೇಡ ಅನ್ಬೇಡ, ಸಾಕಷ್ಟೇ ಮಾಡ್ಕೊಂಡು ಬಂದ್ಬಿಡ್ತೇನೆ ಅಂತ ಹೇಳಿದಾಗ ಧರ್ಮರಾಜ ಹೇಳ್ತಾನೆ, ಭೀಮಸೇನ ನನ್ನ ಮಾತು ತಪ್ಪಬಾರದಲ್ಲ, 13 ವರ್ಷ ಅಂತ ನಾವು ಕಳಿಬೇಕಲ್ಲ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆಗಬೇಕಲ್ಲ ಅಂದ್ರೆ, ಆಗ ಧರ್ಮ ಭೀಮಸೇನ ಮಾತಾಡ್ತಾನೆ, ಮತ್ತೊಂದು ದೊಡ್ಡ ತತ್ವ ಅದು. ಒಂದು ಹೌದಾ, ನಿನ್ನ ಮಾತು ಉಳಿಸ್ಕೊಳ್ಳೇಬೇಕಾ? ಸರಿ, ಹಾಗೆ ಏನು ಯೋಚನೆ ಇಲ್ಲ, ಒಂದು ವರ್ಷ ಆಗಿದೆ, ಹೌದಲ್ಲ, ನಾವು ಬಂದು 1 ವರ್ಷ ಆಗಿದೆ, ವರ್ಷಕ್ಕೆ 1-12 ತಿಂಗಳಿದೆ. ಶಾಸ್ತ್ರದಲ್ಲಿ ಹೇಳುತ್ತಾರೆ, 1 ತಿಂಗಳು ಅಂದ್ರೆ 1 ವರ್ಷ ಅಂತ ಒಂದು ಶಾಸ್ತ್ರ ಲೆಕ್ಕ ಇದೆ ಅಂತ ಹೇಳುತ್ತಾರೆ. ತಿಂಗಳ ವರ್ಷ ಅಂತ ಕರೆಯೋ ಲೆಕ್ಕ ಇದೆ, ಹನ್ನೆರಡು ತಿಂಗಳು ಕಳೆದಿದೆ, ಹನ್ನೆರಡು ವರ್ಷ ಮುಗಿದಿದೆ ಅಂತ ಅರ್ಥ. ಇದು ಶಾಸ್ತ್ರದ ವಿಶೇಷ. ಅದು ಒಂದು. ಕೆಲವೊಮ್ಮೆ ವರ್ಷನ ತಿಂಗಳು ಅಂತಾನು ಕರೀತಾರೆ, ತಿಂಗಳನ್ನ ವರ್ಷ ಅಂತಾನು ಕರೀತಾರೆ, ತಿಂಗಳನ್ನ ಪಕ್ಷ ಅಂತಾನು ಕರೀತಾರೆ. ಇಲ್ಲಿ ಚಾತುರ್ಮಾಸ್ಯ ಬಂತು ನೋಡಿದ್ರ, ನಾಲ್ಕು ತಿಂಗಳು ಚಾತುರ್ಮಾಸ್ಯ ಇತ್ತು ಫಸ್ಟು, ಈಗ ನಾಲ್ಕು ತಿಂಗಳು ಚಾತುರ್ಮಾಸ್ಯ ಇಲ್ಲ, ಎರಡು ತಿಂಗಳು ಚಾತುರ್ಮಾಸ್ಯ ಬಂತು. ನಾಲ್ಕು ತಿಂಗಳು ಆಗಲಿಲ್ಲ ಅಂದ್ರೆ ನಾಲ್ಕು ಪಕ್ಷ ಆಯ್ತಲ್ಲ, ನಾಲ್ಕು ತಿಂಗಳು ಆದಾಗ ಲೆಕ್ಕ ಈ ತರಹ. ಆಮೇಲೆ ಇನ್ನೂ ಕೂಡ ಏನ್ ಮಾಡಿಬಿಟ್ರು, ಫಸ್ಟೇ ಕೊಡೋದಿಲ್ಲ, ನವಮಿವರೆಗೂ ಚಾನ್ಸ್ ಇದೆ ಅಂತ ಹೇಳಿಬಿಟ್ರು. ನವಮಿ ದಶಮಿಕರ ಹುಣ್ಣಿವರೆಗೂ ಮುಂದೆ ಹೋಗ್ಬಿಡ್ತಾರೆ, ಬಿಡೋದಿಲ್ಲ, ಅಲ್ಲಿವರೆಗೂ ಹೋಗ್ಬಿಡ್ತಾರೆ. ಹೇಳಬೇಕಾದ್ರೆ ಮಾತ್ರ ಚತುರ್ಥಿ ಎದ್ದು ಬಿಡ್ತಾರೆ. ಯಾಕೆ? ಅದು ಸ್ಟಾರ್ಟ್ ಆಗಿಬಿಟ್ರೆ ಮುಗಿದೋಯ್ತು. ನೆಕ್ಸ್ಟ್ ವೀಕ್ ಅಂದ ತಕ್ಷಣ ಸೋಮವಾರನೂ ನೆಕ್ಸ್ಟ್ ವೀಕೆ, ಮುಂದೆ ಶುಕ್ರವಾರನೂ ನೆಕ್ಸ್ಟ್ ವೀಕೆ, ಆ ಥರ. ಆ ದೃಷ್ಟಿಯಿಂದ ನೆಕ್ಸ್ಟ್ ವೀಕ್ ಅನ್ನೋ ಮಾತನ್ನ ಹೇಗೆ ಸಾವಕಾಶ ಉಪಯೋಗಿಸ್ತೇವೋ, ತಿಂಗಳು ಅಂದ್ರೆ ವರ್ಷ ಅಂತ ಅರ್ಥ ಆಗ್ತದೆ. ಹನ್ನೆರಡು ತಿಂಗಳಾಗಿದೆ, ಹನ್ನೆರಡು ವರ್ಷ ಆದಾಗ ಲೆಕ್ಕ ಈಗಾಗಲೇನೆ. ಇನ್ನು ಒಂದು ವರ್ಷ ಅಜ್ಞಾತವಾಸ ಆಗಬೇಕು, ಒಂದು ತಿಂಗಳು ಅಜ್ಞಾತವಾಸ ಮಾಡಿ ಬಿಡೋಣ, ಆಯ್ತಾ? ಆಮೇಲೆ ಇದಕ್ಕೆ ಹೋಗೋಣ, ಆಗಬಹುದಾ ಅಂತ ಕೇಳಿದೆ ನಾನು. ಧರ್ಮಾದೇವಿ ಶಾಕು ಇವೆಲ್ಲ ಕೂಡ ಕೇಳಿದ ತಕ್ಷಣ, ಅಣ್ಣ ಇದ್ರ ಶಾಸ್ತ್ರ ಪ್ರಕಾರ ಹೇಳ್ತಾ ಇದ್ದೇನೆ ನಾನೀಗ, ಇದರಲ್ಲಿ ಏನು ಮೋಸ ವಂಚನೆ ಇಲ್ಲ, ವೇದಗಳು ಹೇಳ್ತಾ ಇವೆ, ಸಾವಿರ ವರ್ಷದ ಯಜ್ಞ ಮಾಡಿ ಅಂತ ವೇದ ಹೇಳುತ್ತೆ. ಸಾವಿರ ವರ್ಷದ ಯಜ್ಞ ಮಾಡಕ್ಕೆ ಸಾವಿರ ವರ್ಷ ಬದುಕಿದಿರ್ತಾರೆ ಮೊದಲನ್ನು ಮಾಡ್ಲಿಕ್ಕೆ ನಾವೇ. ಸಾವಿರ ವರ್ಷದ ಯಜ್ಞ ಅಂದ್ರೆ ಏನದಕ್ಕೆ? ಸಾವಿರ ದಿನದ ಯಜ್ಞ ಮಾಡಿ ಅಂತ ಅರ್ಥ. ಸುಲಭವಾಗಿ ಚೇಂಜ್ ಆಗೋಯ್ತು. ಸಾವಿರ ತಿಂಗಳು ಸಾವಿರ ದಿವಸ ಆಗಬಹುದೇ ಹೊರತು ಸಾವಿರ ವರ್ಷ ಆಗಲಿ ಸಾಧ್ಯ ಇಲ್ಲ. ಯಾವುದು ಇಂಪಾಸಿಬಲ್ ಅರ್ಥ ಮಾಡಕ್ಕೆ ಬರೋದಿಲ್ಲ. ಆದ್ರಿಂದ ಹನ್ನೆರಡು ತಿಂಗಳಾಗಿದೆ, ಹತ್ತಿರ ಅಜ್ಞಾತವಾಸ ಮುಗಿಸೋಣ. ಹದಿಮೂರು ತಿಂಗಳು ಅಂದ್ರೆ ಹದಿಮೂರು ವರ್ಷ ಆಯಿತು. ಆಮೇಲೆ ಮಾತು ಮುಗಿಸಿದ್ವಿ ನಾವೀಗ, ಯುದ್ಧಕ್ಕೆ ಹೋಗೋಣ, ಆಗಬಹುದಾ ಅಂತ ಕೇಳಿದ್ರಂತೆ. ಆಶ್ಚರ್ಯ ಧರ್ಮರಾಜನಿಗೆ ಭೀಮಸೇನ, ನೀ ಲೆಕ್ಕನೇ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾನೆ. ಈಗಂತೂ ಗೊತ್ತಾಯ್ತಲ್ಲ, ಇನ್ನು ಮೇಲೆ ಮಾಡೋಣ. ಆಗ ಧರ್ಮರಾಜನಿಗೆ ಭೀಮಸೇನ ಎಷ್ಟು ದೊಡ್ಡ ಜ್ಞಾನಿ ಅಂತ ಅರ್ಥ ಆಗ್ತಾಯಿ. ಭೀಮಸೇನ ಬರೀ ಬಲ ಬಲ ಅಂತ ಅಷ್ಟೇ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬಲದ ಮುಖ ಎಷ್ಟು ಪೂರ್ಣನೋ ಜ್ಞಾನನು ಅಷ್ಟೇ ಪೂರ್ಣ. ಅದಕ್ಕೆ ಭೀಮನೇ ಪೂರ್ಣ ಪ್ರಜ್ಞ ಅಂತ ಕರೆದಿದ್ದ. ಅದಕ್ಕೆ ಇಂಥ ಒಂದು ವಿಶಿಷ್ಟವಾದ ಮಾತುಗಳನ್ನು ಆಡುತ್ತಾ, ದೇವ್ರ ಪೂಜೆ ಅಂದ್ರೆ ಇದು, ನಮ್ಮ ಕರ್ತವ್ಯವನ್ನು ಮಾಡಿ ಕೃಷ್ಣಾರ್ಪಣ ಅಂದ್ರೆ ದೇವ್ರ ಪೂಜೆನೆ ಹೊರತು ಇಲ್ಲವರ ದೇವ್ರ ಪೂಜೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ದೇವರನ್ನ ಆರಾಧನೆ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ತೀಯ, ಬಾಡ್ತಿರೋದೇನೀಗ? ಆರಾಧನೆ ಬಿಟ್ಟು ಕೂತಿರೋದು. ಅಣ್ಣ ನೀನು ಹೇಳು, ಆ ಕೆಲಸ ಮಾಡಬೇಕು, ನಾನು ಕೆಲಸ ಮುಗಿಸೇ ಮುಗಿಸ್ತೇನೆ ಅಂತೆಲ್ಲ ಹೇಳಿದಾಗ, ಇನ್ನು ಅಜ್ಞಾತವಾಸ ಮಾಡೋಣ ಒಂದು ವರ್ಷ ಅಂತ ಒಪ್ಕೊಂಡ್ ಬಂದ್ಬಿಟ್ಟಿದೆಯಲ್ಲ, ಆ ಸುಲಭ ಮಾಡೋಕ್ಕಾಗುತ್ತೆ ಅಂತ ತಿಳ್ಕೊಂಡಿದ್ದೀಯ ಅಂತ ಹೇಳ್ತಾರೆ. ನಾವು ಯಾರೋ ಅಲ್ಲ, ನಾವು ಯಾರು ಗೊತ್ತೇನು, ನೀನು ಯಾರು ಗೊತ್ತಾ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗ ಧರ್ಮರಾಜ ಅಂತ ಹೇಳಿಬಿಟ್ಟು, ನಿನ್ನ ಮುಚ್ಚಿಟ್ಕೊಳ್ಳಕ್ಕಾಗತ್ತ ಒಂದು ವರ್ಷ ಅಂತ ಕೇಳುತ್ತಾನೆ. ದ್ರೌಪದಿಯ ವರ್ಚಸ್ಸನ್ನ ದ್ರೌಪದಿ ಎಂಥ ಸ್ತ್ರೀ ಅಂತ ಕೇಳಿದ್ರೆ, ತೀರಾ ತೀರಾ ಸಾಮಾನ್ಯ ಹುಡುಗಿಯಲ್ಲಿದ್ದರೂ ಕೂಡ ಭೂಲೋಕದ ಯಾವ ಹೆಂಗಸು ಆಗಿರಲಿಲ್ಲ, ಅಷ್ಟು ಶ್ರೇಷ್ಠ ಸ್ತ್ರೀ. ನೀವು ಸರ್ ಒಂದು ಮಾತಾಡಿ, ಸೂರ್ಯನ ಮುಚ್ಚಿಡ್ಲಕ್ಕಾಗತ್ತಾ ಅಂತ ಕೇಳುತ್ತಾನೆ. ಸೂರ್ಯನ ಮುಚ್ಚಿಡ್ಲಕ್ಕಾಗತ್ತಾ? ನನ್ನ ದ್ರೌಪದಿಯನ್ನ ಅರ್ಜುನನನ್ನ ನಿನ್ನ ನಕಲ ಸಹಿತ ಮುಚ್ಚಿಡ್ಲಕ್ಕೆ ಯಾರಿಗಾಗತ್ತೆ? ಒಂದು ವರ್ಷ ಆಗಿರ್ಲಕ್ಕಾಗತ್ತಾ? ಹೂ ಅಂತ ಒಪ್ಕೊಂಡ್ಬಂದ್ಬಿಟ್ಟು ಎಲ್ಲ ಸಾಧ್ಯ ಉಂಟಾ ಇದೆಲ್ಲ ಕೂಡ. ಇದು ದುರ್ಯೋಧನ ಮೋಸ ಮಾಡಿದೆ, ನೀ ಮೋಸ ಹೋಗ್ಬಿಟ್ಟಿ ಅಷ್ಟೇರಿ. ನೀನು ಇನ್ನೂ ನಾ ಹೇಳ್ತೇನೆ ಕೇಳು ಧರ್ಮರಾಜ, ಈ ಯಾವ ಲೆಕ್ಕನೂ ಬೇಡ, ಅಯೋಗ್ಯರ ಹತ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬಾರದು ಅಂತ ಹೇಳಿದ್ದಾರೆ. ಇದು ಕೊನೆ ಮಾತು. ನಿಕೃತ್ಯ ನಿಕೃತಿಮ್ಮನ್ಯ, ನಿಕೃತ್ಯ ನಿಕೃತಿಮ್ಮನ್ಯ. ಯಾವಾಗಲೂ ಧರ್ಮಗಳೆಲ್ಲ ಧರ್ಮಾಚರಣೆ ಯಾರೆದುರಿಗೆ? ಧರ್ಮಿಷ್ಠರೆದುರಿಗೆ. ಧರ್ಮ ಬಿಟ್ಟವರ ಎದುರಿಗೆ ಧರ್ಮದಿಂದ ನಾ ಹೋರಾಡಬೇಕು ಅನ್ನೋ ಮಾತೇ ಸರಿಯಲ್ಲ. ಆದ್ದರಿಂದ ಹನ್ನೆರಡು ವರ್ಷ ಅದು ಒಂದು ತಿಂಗಳು ಏನು ಲೆಕ್ಕ ಹಾಕೊಳ್ಳೋಕೆ ಹೋಗಬೇಡ, ನಾ ಹೋಗೋಣ ನಡಿ ಅಂತ ಹೇಳಿದ್ದೇನೆ ಅಂತ. ಇದು ನಿಯಮನೇ ಇರುವುದು. ಈ ಕಾರ್ಡನ್ ಹಿಡಿಬೇಕಾದ್ರೆ ರೂಲ್ಸ್ ಫಾಲೋ ಮಾಡಿದ್ರೆ ಗತಿಯೇನಾಗಬೇಕು? ಕಳ್ಳ ಹೇಳ್ತಾರೆ, ನಾ ಯಾವ ದಾರಿಯಲ್ಲಿ ಹೋಗ್ತೇನಲ್ಲ ಅದೇ ದಾರಿಯಲ್ಲೇ ಬರಬೇಕು, ಎದುರುಗಡೆಯಿಂದ ಬರಬಾರದು ಅಂತ ಹೇಳೋದು. ಸೈಡಿಂದ ಬರಬಾರದು, ಸ್ಪೀಡ್ ಅಷ್ಟೇ ಇರಬೇಕು, ಜನ್ಮದಲ್ಲೇ ಹಿಡಿಯಲಿಕ್ಕಾಗೋದಿಲ್ಲ, ನನ್ನ ಸ್ಪೀಡ್ನಲ್ಲೇ ಓಡಬೇಕು, ಎಷ್ಟು ಓಡಿದ್ರೆ ಎಷ್ಟು ತಗೋಬೇಕು. ಇದುವರೆ ಮೆಥಡ್ ಹೋಯ್ತು ಅಂತ ಕೇಳಿದ್ರೆ ಉಚ್ಚಾದಕ್ಕೆ ಎಂದು ಹಿಡಿಯಲಿಕ್ಕಾಗುತ್ತೆ ಕಳ್ಳನನ್ನ? ಕಳ್ಳ ಈ ಕಡೆಯಿಂದ ಓಡಿ ಬರ್ತಾರೆ, ನಾನು ಒಬ್ಬನೇ ಓಡ್ತಾರೆ, ಒಬ್ಬನೇ ಓಡಿ ಬರಬೇಕು ಅಂತ ಹೇಳೋದು. ಹೀಗಾದ್ರೆ ಗತಿ ಏನಾಗುತ್ತೆ? ಅದಕ್ಕೆ ಒಬ್ಬ ವೀರಪ್ಪನಿಗೆ ಕೋಟ್ಯಂತರ ಖರ್ಚು ಮಾಡಿದ್ದಾರೆ ಈಗಾಗಲೇ. ಯಾರು ಒಬ್ಬರೇ ಬರಬೇಕು, ಚೀಪರಿಷ್ಟವನ್ನು ಹಿಡಿಬೇಕು ನನ್ನ ಅಂತ ಕೇಳಿದ್ರೆ ಗತಿ ಏನಾಗುತ್ತೆ? ಈ ಮಧ್ಯೆ ಸಾಧ್ಯ ಇಲ್ಲ, ನಿಯಮಗಳಿಲ್ಲ ಅಲ್ಲಿ. ಅದಕ್ಕೆ ಅವನ ತಲೆ ಕೊಟ್ಟರೆ ಎಷ್ಟು ಲಕ್ಷ ಸರ್ಕಾರ ಕೊಡಿ, ಆ ಸ್ಥಿತಿಗೆ ಬಂದು ಅವನ ತಲೆ ಕೊಟ್ಟರೆ ಹಿಡ್ಕೊಂಬಂದ ಲೈವ್ ಆರ್ ಡೆಡ್ ಹಿಡ್ಕೊಂಬಂದ್ರೆ ಸಾಕು. ಯಾತಕ್ಕೆ ಕೊಲ್ಲಿ ಅಂತ ಹೇಳಿದಾಗತ್ತಲ್ಲ, ಅದರಿಂದ ಕೊಲ್ಬಹುದು ಅಂತ ಕೇಳಿದ್ರೆ ಪಾಪಿನ ಕೊಂದ್ರೆ ತಪ್ಪಿಲ್ಲ. ಈ ನಿಯಮ ಅನುಸರಿಸದೇ ಹೋದರೆ ಕಳ್ಳಕಾಕರರು ಎದ್ದು ಕೊಡ್ತಾರೆ, ಒಳ್ಳೆಯವರು ಹಾಳಾಗಿ ಹೋಗ್ಬಿಡುತ್ತಾರೆ. ದುರ್ಯೋಧನ ಅಂತ ಮಹಾಪಾಪಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣ ನನ್ನ ಮಾತು ಕೇಳು, ಹೇಳು ಅಂತ ಹೇಳಿದ್ರಂತೆ ಧರ್ಮರಾಜನ. ಏನು ಉತ್ತರ ಕೊಡಲಿಕ್ಕೆ ಬರ್ತಾ ಇಲ್ಲ. ಕೊನೆಯಲ್ಲಿ ಧರ್ಮರಾಜ ಒಂದು ಮಾತಾಡ್ತಾನೆ, ಭೀಮಸೇನ ನೀನು ಹೇಳಿದ್ದಲ್ಲ ಸರಿ, ಅದನ್ನು ಒಪ್ಕೊಂಡು ಬಿಟ್ಟೆ, ನನಗೆ ಅರ್ಥ ಆಯಿತು ಅಂತ ಹೇಳಿ. ದೊಡ್ಡ ತಪ್ಪು, ಒಂದು ವರ್ಷ ಸುಮ್ಮನೆ ಕಳೆದು ಬಿಟ್ಟೆ, ನಾನು ತುಂಬ ತಪ್ಪು ಮಾಡಿದೆ, ನನ್ನ ಒಂದು ದಯವಿಟ್ಟು ನನ್ನೊಂದು ಪ್ರಾರ್ಥನೆ ಕೇಳು ಅಂತ ಹೇಳಿದ್ದ. ಭೀಮನ ವಿಷಯ ಗೊತ್ತು, ಹೆಸರಿಗೆ ತಮ್ಮ ಆಯಿತ, ನಿಜವಾಗಲೂ ಗುರು ಅಂತ ಅರ್ಥವಾಗುತ್ತೆ. ನನಗೊಂದು ಅವಕಾಶ ಕೊಡು, ನನಗೆ ಹನ್ನೆರಡು ತಿಂಗಳು ಹನ್ನೆರಡು ವರ್ಷ ಲೆಕ್ಕ ನಮಗೆ ಅರ್ಥ ಆಗೋದಿಲ್ಲ, ಜನ ಗಲಾಟೆ ಮಾಡ್ತಾರೆ, ದುರ್ಯೋಧನಿಗಂತೂ ಜನ್ಮದಲ್ಲೇ ತಿಳಿಯೋದಿಲ್ಲ, ನಮಗೆ ಅಪಖ್ಯಾತಿ ತರ್ತಾನೆ, ಅದಕ್ಕೋಸ್ಕರ ಒಂದು ಕೆಲಸ ಮಾಡೋಣ, ಹನ್ನೆರಡು ವರ್ಷನೂ ಮುಗಿಲಿ, ಒಂದಷ್ಟು ಅಜ್ಞಾತವಾಸನೂ ಆಗಲಿ, ಆಮೇಲೆ ನೀನು ಹೇಳಿದ ಮಾಡೇ ಮಾಡ್ತೇನೆ ನಾನು ಅಂತ ಹೇಳಿದ್ದೇನೆ. ಯುದ್ಧ ಮಾಡಿಯೇ ಮಾಡ್ತೇನೆ, ಅವನ ರಾಜ್ಯ ಕೊಟ್ಟರೆ ಸರಿ, ಇಲ್ಲದವರು ಯುದ್ಧ ಖಚಿತ, ಇದಕ್ಕೆ ನಾನು ಭಾಷೆ ಕೊಡ್ತೇನೆ ನಿನಗೆ, ಆದರೆ ಈಗಲೇ ಮಾತ್ರ ಅಂತ ಹೇಳಬೇಡ ಅಂತ ಹೇಳಿಬಿಟ್ಟೆ. ಈಗಲೇ ಮಾತ್ರ ಮಾಡು ಅಂತ ಹೇಳಬೇಡ, ಆಗ ಮಾಡಿಯೇ ಮಾಡ್ತೇನೆ. ಆದ್ದರಿಂದ ದಯವಿಟ್ಟು ನೀನು ನನಗೆ ಅವಕಾಶ ಕೊಡಬೇಕು. ಧರ್ಮರಾಜ ಪೂರ್ತಿ ಚೇಂಜ್ ಆಗಿಬಿಟ್ಟ, ಈಗಾಗಲೇ ಪೂರ್ತಿ ಬದಲಾಗಿಬಿಟ್ಟ. ಇಷ್ಟೊತ್ತು ಶಾಂತಿ ಅಂತ ಕೂತ ಧರ್ಮರಾಜನಿಗೆ ಈಗ ಸೇಡಿನ ಮನೋಭಾವ ಡೆವಲಪ್ ಆಯಿತು. ಆದರೆ ಆ ವರ್ಷ ಮಾತ್ರ ಕಳಿಬೇಕು ನಾನು, ಆದರೆ ನಿನ್ನ ಮಾತ್ರ ನಡೆಸೇ ನಡೆಸ್ತೇನೆ. ಅಕಸ್ಮಾತ್ ನಡೆಸ್ತೇ ಹೋದರೆ ನೀನೇ ಹೋಗಿ ಎಲ್ಲ ಕೆಲಸ ಮುಗಿಸಿಬಿಡು, ನಾ ಅಪ್ಪಣೆ ಕಾಯ್ಬೇಕಾಗಿಲ್ಲ ಅಂತ ಹೇಳಿ ಮುಗಿದೋಯ್ತಾನೆ. ಇನ್ನು ಓಪನ್ ನಿನ್ನ ಕೊಟ್ಟಾಗ ಚೆಕ್, ಓಪನ್ ಚೆಕ್ ಕೊಟ್ಟಾಗ ಬ್ಲಾಂಕ್ ಚೆಕ್ ಕೊಟ್ಟು ಏನಾದ್ರು ಮಾಡಬಹುದು. ಆಮೇಲೆ ನೀನೀಗ ನಾನು ಮಾಡೇ ಮಾಡ್ತೇನೆ, ನಾ ಮಾಡಿದ್ರೆ ನೀನು ಮಾಡಬಹುದಾಯ್ತೋ ಇಲ್ಲೋ, ಈಗಂತೂ ದಯವಿಟ್ಟು ನನ್ನ ಮಾತನ್ನು ಮೀರಬೇಡ, ಆ ಮಾತನ್ನು ನಡೆಸು ಅಂತ ಹೇಳಿದಾಗ ಭೀಮಸೇನ ಹೇಳಿದ್ರಂತೆ ಆಯಿತು ಸಾಕು ಅಂತ ಹೇಳ್ತಾರೆ. ಭೀಮಸೇನಿಗೆ ಅಷ್ಟೇ ಬೇಕಾಗಿತ್ತಂತೆ, ಅಷ್ಟೇ ಬೇಕಾಗಿತ್ತು. ಈಗಲೇ ಹೋಗೋಣಂದ್ರೆ ಕೊನೆಗೆ ಅಲ್ಲಿಗಾರ ಬರ್ತಾನೆ ಅಂತ ಗ್ಯಾರಂಟಿ. ಕೆಲವರಿರ್ತಾರೆ ಒಂದು 50,000 ಬೇಕಾಗಿತ್ತಲ್ಲ ಕೊಡ್ತೀರಂತ ಕೇಳ್ತಾರೆ, ಅದೆಲ್ಲ ಆಗೋದಿಲ್ಲ, 10,000 ಬೇಕಾದ್ರೆ ಕೊಡ್ತೀರಿ ಅಂತ, ಬೇಕಾಗಿದ್ದೆ 10,000 ಅವನಿಗೆ, 10,000 ₹500 ಕೊಟ್ಟರೆ ಕಷ್ಟ ಅಂತ ಹೇಳಿಬಿಟ್ಟು 50,000 ಹಾಕಿದಾರ. ಆ ಥರ ಭೀಮಸೇನಿಗೆ 12 ವರ್ಷ ಒಂದು ನಿಮಿಷ ಬೇಕಿತ್ತು. ಯಾಕೆ ಅಂತ ಕೇಳಿದ್ರೆ ಇನ್ನು ಎಷ್ಟನ್ನು ಕೊಲ್ಲೋ ಬಾಕಿ ಇದೆ, ಜಟಾಸವಿಟ್ರೆ ಸಾಯ್ಬೇಕಾಗಿದೆ, ಸೌಗಂಧಿಕ ಪುಷ್ಪ ತರಬೇಕಾಗಿದೆ. ಹೇಳ್ತಾಳಲ್ಲ, 7 ಮಾರುತಿ ಎಂದು ಎಬ್ಬಿಸಿದಾಳ ಅಂಜನಿಯು ಅಂತ, ಏನೇನೋ ಮಾಡಬೇಕಾಗಿದೆ ಭೀಮಸೇನ. ಅದೆಲ್ಲ ಕೆಲಸ ಬಾಕಿ ಇರೋದ್ರಿಂದ ಅಷ್ಟೊತ್ತಿಗೆ ಅದೆಲ್ಲ ಆಗುತ್ತೆ. ಅದು ದುರ್ಬಾದ್ರೆ 12 ವರ್ಷ ಆದ್ನು ಅಂತ ಇನ್ನೊಂದು 20 ವರ್ಷ ಆಗಲಿ ಅಂತಾನೆ. ಆಮೇಲೆ ಅದು ಬೇಡ ಅಂತ ಹೇಳ್ಬಿಟ್ಟು, ಅದೊಂದು ಯೋಗ ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಬೇಕಿರುತ್ತೋ ಅದಕ್ಕಿಂತ ಹೆಚ್ಚು ಕೇಳಿ ಅಷ್ಟು ತರೋದು ಜಾಣತನ ಅದು. ಬಂದು ಯೋಗ ಕರ್ಮಸು ಕೌಶಲಂ. ಧರ್ಮರಾಜ ಖಂಡಿತ ಮಾತು ಕೊಟ್ಟ, ನಾನು ಒಪ್ಕೊಂಡೆ ಭೀಮಸೇನ, ನಿನ್ನ ಮಾತು ಅತ್ಯಂತ ಸರಿಯಾದದ್ದು ನೋಡಿ. ಇವತ್ತಿಂದ ಧರ್ಮರಾಜ ಟೋಟಲಿ ಚೇಂಜ್ ಆಗಿಬಿಡ್ತಾರೆ. ಅವತ್ತರಿಗೂ ಇದ್ದ ಧರ್ಮರಾಜನೇ ಬೇರೆ, ಇವತ್ತಿನಿಂದ ಧರ್ಮರಾಜನೇ ಬೇರೆ. ಇದು ತೀರಾ ಹೊಸ ವಿಷಯ ಇದು ಒಂದು. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ, ಭೀಮ ದ್ರೌಪದಿಯಿಂದ ಆದ ಮಾರ್ಪಾಟಿದು ಒಂದು. ಇವರಿಬ್ಬರು ಉಪದೇಶ ಮಾಡದೆ ಹೋಗಿದ್ದಿದ್ರೆ ಧರ್ಮರಾಜ 12 ವರ್ಷ ಮುಗಿದು 1 ವರ್ಷ ಆದ್ಮೇಲೂ ಕೂಡ ಯಥಾ ಇನ್ನೊಂದು ರೌಂಡ್ ದ್ಯೂತಕ್ಕೆ ಹೋಗ್ತಿದ್ನೆ ಹೊರತು ಮತ್ತೆ ವನವಾಸ ಮತ್ತೆ ಅಜ್ಞಾತವಾಸ ಹೊರತಾದ ಜನ್ಮದಲ್ಲೇ ಯುದ್ಧ ಮಾಡಲಿಕ್ಕೆ ಹೋಗ್ತಿರಲಿಲ್ಲ. ಯುದ್ಧ ಮಾಡಲಿಕ್ಕೆ ಕಣಿ ಮಾಡಿದಂಥ ವಿಶಿಷ್ಟವಾದ ಶ್ರೇಯಸ್ಸು ಭೀಮ ದ್ರೌಪದಿಯರದು. ಇಲ್ಲಿ ತುಂಬಾ ಯೋಚನೆ ಮಾಡೋ ವಿಷಯ ಇದೆ. ಅರ್ಜುನ ಯುದ್ಧ ಮಾಡಲಿಲ್ಲ ಅಂತ ಹೇಳಿದ, ಕೃಷ್ಣ ಹೇಳಿದ್ದಕ್ಕೆ ಅರ್ಜುನ ಯುದ್ಧ ಮಾಡಿಬಿಟ್ಟ. ಇದು ನಮ್ಮ ಮುಂದಿನ ಕಥೆ ನಮಗೆ ಗೊತ್ತಿದೆ. ಕೃಷ್ಣಗೀತೆ ಕೇಳಿದ ಮೇಲೆ ಅರ್ಜುನ ಕರ್ತವ್ಯ ಪರಾಯಣನಾದ. ಆದರೆ ಬೇಸಿಕ್ ಪ್ರಾಬ್ಲಮ್ ನಮ್ಗೆ ಏನು ಬಂತು ಗೊತ್ತಾ? ಅಲ್ಲಿ ಅರ್ಜುನ ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಾಗಲಿಲ್ಲ, ಧರ್ಮರಾಜ ಅಂತಿದ್ರೆ ಭಾರಿ ಚೆನ್ನಾಗಿರ್ತಿತ್ತು. ಕೃಷ್ಣನ ಯುದ್ಧ ಮಾಡಲಿಲ್ಲ ಅಂದ್ರೆ ಸರಿ ಹೋಗ್ತಿತ್ತು ಅಂತ ಯಾರು ಕೇಳಿದರೆ, ಹೌದು ಖಂಡಿತ ಧರ್ಮರಾಜನೇ ಅಂತ ಇದ್ದ. ಯಾಕೆ ಅನ್ನಲಿಲ್ಲ ಅಂದ್ರೆ, ಇದು ಭೀಮ ದ್ರೌಪದಿ ಅಡ್ಜಸ್ಟ್ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಭೀಮ ದ್ರೌಪದಿ ಪೂರ್ತಿ ಆತನ ಸರಿ ಮಾಡಿರೋದ್ರಿಂದ ಆತ ಜೋರಾಗಿದ್ದು ತಯಾರಾಗಿಬಿಟ್ಟಿದ್ದಾರೆ. ಅರ್ಜುನ ಕೇಳಿಸ್ಕೊಳ್ಳಿ, ಅರ್ಜುನ ಅಲ್ಲಿಲ್ಲ ಈಗ. ಅದಕ್ಕೆ ಅರ್ಜುನಿಗೆ ಡೌಟ್ ಬಂತು, ಕೃಷ್ಣ ಕ್ಲಿಯರ್ ಮಾಡಿಬಿಟ್ಟ. ಅಂದ್ರೆ ಅರ್ಜುನನ್ನ ಯುದ್ಧಕ್ಕೆ ತಯಾರಿ ಮಾಡಿ ನಿಲ್ಲಿಸಿದ್ದು ಕೃಷ್ಣ, ಧರ್ಮರಾಜನ ಯುದ್ಧಕ್ಕೆ ತಯಾರಿ ಮಾಡಿ ನಿಲ್ಲಿಸಿದ್ದು ಭೀಮಸೇನ. ಈತ ಹರಿ, ಆತ ವಾಯು. ಹರಿವಾಯುಗಳ ಪ್ರೇರಣೆ ಹಿನ್ನೆಲೆಯಲ್ಲೇ ಮಹಾಭಾರತ ಯುದ್ಧ ನಡೀತೇ ಹೊರತು ಅದು ಬೇರೆಯಿಂದ ನಡೆದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಮೂಲತಃ ತಾತ್ವಿಕ ವಿಚಾರವನ್ನಲ್ಲಿ ಕಾಣುತ್ತೇವೆ. ಅಲ್ಲಿ